ग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादचारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यम् विष्णुतीर्थप्रसादतः सर्वे कामाः भवन्त्येव शमथोबिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ॐ ವೈತರಣಿಯಲ್ಲಿ ಬರತಕ್ಕಂಥ ಬೀಳತಕ್ಕಂಥ ಪಾಪಿಗಳು ಯಾರು? ಅಸ್ಮಿನ್ನೇವ ಮಹಾದುಃಖೇ ಮಾರ್ಗೇ ವೈತರಣಿ ನದಿ ತತ್ರ ಯೇ ಪಾಪಿನೋ ಯಾಂತಿ ತಾನಹಂ ಕಥಯಾಮಿ ತೇ. ಈ ವೈತರಣಿ ನದಿಗೆ ಯಾರು ಬರ್ತಾರೆ, ಅಲ್ಲಿ ಬೀಳುತ್ತಾರೆ ಅಂದರೆ ಬ್ರಹ್ಮಘ್ನಾಶ್ಚ ಸುರಾಪಾಶ್ಚ ಗೋಘ್ನಾಃ ವಾ ಬಾಲಘಾತಕಃ ಸ್ತ್ರೀಘಾತಿ ಗರ್ಭಪಾತಿ ಚ ಯೇ ಚ ಪ್ರಚ್ಛನ್ನ ಪಾಪಿನಃ ಯೇ ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯ ವಾ ಸ್ತ್ರೀದ್ರವ್ಯಹಾರಿಣೋ ಯೇ ಚ ಬಾಲದ್ರವ್ಯಹರಾಶ್ಚ ಯೇ. ಬ್ರಹ್ಮಹತ್ಯ ಮಾಡಿದವರು, ಸುರಾಪಾನ ಮಾಡಿದವರು, ಗೋಹತ್ಯ ಮಾಡಿದವರು, ಬಾಲಹತ್ಯ, ಸ್ತ್ರೀಹತ್ಯ, ಗರ್ಭಪಾತ, ಹಾಗೆ ಪ್ರಚ್ಛನ್ನ ಪಾಪಿಗಳು ಇಲ್ಲಿಗೆ ಬರ್ತಾರೆ. ಹಾಗೆ ಯೇ ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವ ಸ್ತ್ರೀದ್ರವ್ಯ ಹರಿಣೋ ಯೇ ಚ ಬಾಲದ್ರವ್ಯ ಹರಾಶ್ಚಯೇ. ಗುರುಗಳ ದುಡ್ಡು, ದೇವರ ದುಡ್ಡು, ಸ್ತ್ರೀಯರು, ಬಾಲರು ಅವರು ಬಚ್ಚಿಟ್ಟುಕೊಂಡ ದುಡ್ಡುಗಳನ್ನು ಯಾರು ಅಪಹಾರ ಮಾಡ್ತಿರ್ತಾರೋ, ನಂತರ ಸಜ್ಜನರಾದವರು ಅವಸರದಿಂದ ಕೇಳಿದಾಗ ಸಾಲವನ್ನು ಕೊಡದೇ ಇರತಕ್ಕಂಥದ್ದು, ಹಾಗೆ ಯಾರಾದರೂ ನಂಬಿಕೆಯಿಂದ ಕೊಟ್ಟಿದ್ದರೆ ಅದನ್ನು ನುಂಗಿಬಿಡೋದು, ವಿಶ್ವಾಸಘಾತಕರು, ಸವಿಷಾನ್ನೇನ ಮಾರಕಾಹ ವಿಷಬೆರೆಸಿದ ಅನ್ನದಿಂದ ಕೊಲ್ಲುವವರು, ದೊಡ್ಡವರಿದ್ದರೆ ಅವರಲ್ಲಿ ದೋಷಗಳನ್ನು ಮಾತ್ರ ತಗೊಂಡು ಗುಣಗಳನ್ನು ಗ್ರಹಿಸದೆ ಹೋಗೋದು, ನೀಚರಲ್ಲೇ ಯಾವಾಗೂ ಅನುರಾಗ, ಸತ್ಸಂಗದಿ ಪರಾಂಗ್ಮುಖಾ ಸಜ್ಜನರ ಸಂಗವೇ ಬೇಡ ಅಂತ, ತೀರ್ಥ ಸಜ್ಜನ ಸತ್ಕರ್ಮ ಗುರು ದೇವ ವಿನಿಂದಕಾಹ ಎಲ್ಲರನ್ನ ಬೈಯುವಂಥವರು, ಪುರಾಣ ವೇದ ಮೀಮಾಂಸ ನ್ಯಾಯ ವೇದಾಂತಗಳನ್ನು ದೂಷಣ ಮಾಡತಕ್ಕಂಥವರು. ಯಾರು ಸಂತೋಷವಾಗಿದ್ದರೆ ಅವರು ನೋಡಿ ದುಃಖ ಪಡುತ್ತಾರೆ, ದುಃಖ ಪಡುವವರು ನೋಡಿ ಸಂತೋಷ ಪಡುತ್ತಾರೆ. ಇಂಥವರು ಇವರೆಲ್ಲರೂ ಈ ವೈತರಣಿಗೆ ಬರ್ತಾರೆ ಅಂತ ಅನೇಕ ಲಕ್ಷಣಗಳು ವೈತರಣಿಗೆ ಬರತಕ್ಕಂಥವರು, ಅನೇಕ ಈ ನರಕಗಳಿಗೆ ಬರತಕ್ಕಂಥವರು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರಾದರೆ ತಾನು ಕೊಟ್ಟದ್ದನ್ನೇ ತಾನು ಅಪಹಾರ ಮಾಡತಕ್ಕಂಥವರು, ಹಾಗೆ ಇನ್ನೊಬ್ಬರು ಕೊಡ್ಲಿಕ್ಕೆ ಹೋದರೆ ಬೇಡ ಅಂತ ಹೇಳತಕ್ಕಂಥವರು. ಹಾಗೆ ಬ್ರಾಹ್ಮಣನಾಗಿದ್ದುಕೊಂಡು, ಬ್ರಾಹ್ಮಣೋ ರಸವಿಕ್ರೇತ ಯದಿ ಸ್ಯಾತ್ ವೃಷಲೀಪತಿ ವೇದೋಕ್ತ ಯಜ್ಞಾದ ಅನ್ನತ್ರ ಅನ್ಯತ್ರ ಸ್ವಾತ್ಮಾರ್ಥಂ ಪಶುಮಾರಕಃ. ಯಾರು ವಿಶೇಷವಾಗಿ ಬ್ರಾಹ್ಮಣರಾಗಿದ್ದುಕೊಂಡು ರಸವಿಕ್ರೇತ ಅಂದರು, ಅಂದರೆ ತುಪ್ಪ, ಎಣ್ಣೆ, ಹಾಲು, ಬೆಲ್ಲ, ಅನ್ನ ಮೊದಲಾದಂಥ ರಸ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಾರೋ, ಹಾಗೆ ಶೂದ್ರಾದಿ ತಮ್ಮ ವರ್ಣವಲ್ಲದ ಬೇರೆಯವರನ್ನು ಮದುವೆ ಆಗ್ತಾರೋ, ವೇದೋಕ್ತ ಕರ್ಮ ಅಲ್ಲದೆ ಪಶುಗಳನ್ನು ಕೊಲ್ತಾರೋ, ಭಗವಂತನ ಪೂಜಾದಿಗಳು ಸಂಧ್ಯಾದಿಗಳನ್ನು ಮಾಡದೇ ಇರುತ್ತಾರೋ, ಮಾಂಸವನ್ನು ತಿಂದು ಹೆಂಡವನ್ನು ಕುಡಿಯುತ್ತಾರೋ, ಶಾಸ್ತ್ರಾಧ್ಯಯನ ಇರಲ್ಲವೋ, ಖುಷಿ ಬಂದಂತೆ ಇರುತ್ತಾರೋ, ಅಂಥ ಬ್ರಾಹ್ಮಣರೆಲ್ಲ ಈ ವೈತರಣಿಯಲ್ಲಿ ಬೀಳುತ್ತಾರೆ. ಹಾಗೆ ಅನೇಕ ಪಾಪಗಳನ್ನು ಕುರಿತು ವಿಶೇಷವಾಗಿ ತಿಳಿಸಿಕೊಡ್ತಾ, ಈ ಪಾಪಿಗಳೆಲ್ಲ ನಾನಾ ರೀತಿಯಾಗಿರತಕ್ಕಂಥ ಕಷ್ಟಗಳನ್ನು ಪಟ್ಟು ಈ ನರಕಗಳಲ್ಲಿ ಪುನಃ ಹೇಗಾಗಿ ಬರ್ತಾರೆ ಅಂದರೆ ಹೇಳ್ತಾ ಇದ್ದಾರೆ. ಯಮಜ್ಞೆಯ ಮಹಿಂ ಪ್ರಾಪ್ಯ ಭವಂತಿ ಸ್ಥಾವರಾದಯ, ಗಿಡ ಬಳ್ಳಿ ಎಲ್ಲ ಆಗಿ ಹುಟ್ಟುತ್ತಾರೆ. ಕೀಟಾಶ್ಚ ಪಶವಶ್ಚೈವ ಪಕ್ಷಿಣಶ್ಚ ಜಲೇಚರಾಃ ಚತುರಶೀತಿ ಲಕ್ಷೇಷು ಕಥಿತಾಃ ದೇವಯೋನಯಃ ಏತಾಸರ್ವಾಃ ಪರಿಭ್ರಮ್ಯ ತತೋ ಯಾಂತಿ ಮನುಷ್ಯತಾಂ. ಕ್ರಿಮಿ, ಕೀಟ, ಪಶು, ಪಕ್ಷಿ, ಜಲಚರ ಎಲ್ಲದರಲ್ಲಿ ಹುಟ್ಟಿ ನಂತರ ಕೊನೆಗೆ ಮನುಷ್ಯರಾಗಿ ಹುಟ್ಟುತ್ತಾರೆ, ಅದರಲ್ಲೂ ಚಂಡಾಲರಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ ನರಕದಿಂದ ಬಂದಿರತಕ್ಕಂಥವರು. ತತ್ರಾಪಿ ಪಾಪಚಿಹ್ನೈಸ್ತೈ ಭವಂತಿ ಬಹುದುಃಖಿತಾ, ಅಲ್ಲೂ ನಾನಾ ರೀತಿಯಾದ ಪಾಪಗಳ ಚಿಹ್ನೆಯಿಂದ ಕೂಡಿರುತ್ತಾರೆ. ಅವಾಗ ಹೇಳ್ತಾ ಇದ್ದಾರೆ ಯಾವ ಯಾವ ಚಿಹ್ನೆಯಿಂದ ಯಾವ ಯಾವ ಪಾಪಗಳು ಗೊತ್ತಾಗುತ್ತೆ, ಅಥವಾ ಯಾವ ಪಾಪ ಮಾಡಿದರೆ ಅವರು ಯಾವ ಚಿಹ್ನೆಯಿಂದ ಹುಟ್ಟುತ್ತಾರೆ. ಕ್ಷಯರೋಗಿಯಾದವ ಅಂದರೆ ಬ್ರಹ್ಮಹತ್ಯಾ ಮಾಡಿದವರಿಗೆ ಕ್ಷಯರೋಗ ಬರುತ್ತೆ, ಗೋಹತ್ಯಾ ಮಾಡಿದವರು ಗಿಡ್ಡಾಗಿ ಹುಡುತ್ತಾರೆ, ಕನ್ಯಾಘಾತಿಯಾದವರು ಕುಷ್ಠ ರೋಗದಿಂದ ಹುಡುತ್ತಾರೆ, ತತ್ರಾಪಿ ಮೂವರು ಚಂಡಾಲರಾಗಿ ಹುಟ್ಟಿರುತ್ತಾರೆ. ಇನ್ನು ಸ್ತ್ರೀಯರನ್ನು ಕೊಂದವರು, ಗರ್ಭಪಾತ ಮಾಡಿಸಿದವರು ಬೇಡರವರಾಗಿ ಹುಟ್ಟಿ ರೋಗ ಭರಿತರಾಗ್ತಾರೆ. ಅಗಮ್ಯ ಗಮನ ಮಾಡಿದರೆ ಷಂಡನಾಗ್ತಾನೆ, ದುಷ್ಟವಾದ ಚರ್ಮ ಎಲ್ಲ ಬರುತ್ತವನಿಗೆ. ನಂತರ ವಿಶೇಷವಾಗಿ ಮಾಂಸವನ್ನೇ ತಿನ್ನತಕ್ಕಂಥವರು ಯಾವಾಗಲೂ ಅತ್ಯಂತ ಕೆಂಪಾದ ಶರೀರ ಬರುತ್ತೆ, ಹೆಂಡ ಕುಡಿಯೋರಿಗೆ ಕಪ್ಪಾದ ಹಲ್ಲು ಬರುತ್ತೆ. ತಿನ್ನಬಾರದ ವಸ್ತುಗಳನ್ನು ತಿನ್ನುವಂಥವನು ಮಹೋದರ ರೋಗಿಯಾಗಿ ಹುಟ್ಟುತ್ತಾನೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ಇನ್ನೊಬ್ಬರಿಗೆ ಅನ್ನ ಕೊಡದೆ ತಾನೊಬ್ಬನೇ ತಿನ್ನುವವ ಗಲಗಂಡ ರೋಗ ಅಂತ ಬರುತ್ತೆ. ನಂತರ ಶ್ರಾದ್ದದಲ್ಲಿ ಶುಚಿ ಅಲ್ಲದ ಅನ್ನವನ್ನು ಕೊಟ್ಟರೆ ಚಿತ್ರಕುಷ್ಠು ಅಂತ ರೋಗ ಬರುತ್ತೆ. ಇನ್ನು ಹೇಳ್ತಾ ಇದ್ದಾರೆ ಗುರುಗಳಿಗೆ ವಿಶೇಷವಾಗಿ ಗರ್ವೇಣ ಗುರೋ ಅವಮಾನ ತಪಸ್ಮಾರಿ ಭವೇನ್ನರ, ಗುರುಗಳಿಗೆ ಗರ್ವದಿಂದ ಅಪಮಾನ ಮಾಡತಕ್ಕಂಥವರು ಯಾರಿದ್ದಾರಲ್ಲ ಅವರೆಲ್ಲರೂ ಅಪಸ್ಮಾರ ರೋಗದಲ್ಲಿ ಬರುತ್ತವರಿಗೆ. ವೇದ ಶಾಸ್ತ್ರ ನಿಂದಾ ಮಾಡಿದವರಿಗೆ ಈ ತೊನ್ನಿ ಪಾಂಡುರೋಗ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಪಾಂಡುರೋಗ ಬಂದಿದ್ದರೆ ಪಂಕ್ತಿಯಲ್ಲಿ ಕೂಡಿಸಲ್ಲ, ಅದು ಹಿಂದಿನಿಂದ ಚಾಲ್ತಿ ಬಂದಿದೆ. ಯಾಕೆ ಬಹಳ ಜನ ಕೇಳೋದುಂಟು, ಪಾಂಡುರೋಗ ಬಂದರೆ ರೋಗ ಬಂದಕ್ಕೆ ಅವ್ರಿಗೇನು ಅವರು ತಾವೇ ತಂದುಕೊಳ್ಳಲ್ಲ, ರೋಗ ಬಂದಷ್ಟು ಮಾತ್ರಕ್ಕೆ ಯಾಕೆ ಪಂಕ್ತಿಯಲ್ಲಿ ಕೂಡಿಸಬಾರದು ಅಂತ ಹೇಳ್ತಾರೆ. ಅಲ್ಲ, ಆ ರೋಗದ ಹಿನ್ನೆಲೆ ವೇದ ಶಾಸ್ತ್ರಾದಿಗಳ ನಿಂದ ಮಾಡಿದ್ದಕ್ಕೆ ಬಂದಿರುತ್ತೆ, ವೇದ ಶಾಸ್ತ್ರ ನಿಂದಕರಾದವರು ಪಂಕ್ತಿಯಲ್ಲಿ ಕೂಡಬಾರದು ಅಂತ. ಅವರು ಈಗಾಗಿ ಆಗದೇ ಇರಬಹುದು, ಹಿಂದೆ ಆಗಿದ್ದಕ್ಕೆ ಹಾಗೆ ಅಂತ ಒಂದು ಚಾಲ್ತಿ ಬಂದಿದೆ. ನಂತರ ಯಾರಾದರೆ ಸುಳ್ಳು ಸಾಕ್ಷ್ಯ ಹೇಳುತ್ತಾರೋ ಅವರನ್ನು ಆ ಬಾಯಿಯಲ್ಲಿ ಹೋಗುತ್ತೆ. ಪಂಕ್ತಿಯಲ್ಲಿ ಭೇದವನ್ನು ಮಾಡತಕ್ಕಂಥವ್ರು ಒಂದು ಕಣ್ಣಿಲ್ಲದೆ ಹೋಗ್ತಾರೆ. ವಿವಾಹಾದಿಗಳನ್ನ ನಾಶ ಮಾಡತಕ್ಕಂಥವ್ರು, ಬಾಯಿನ ತಪ್ಪು ಸುಳ್ಳು ಸುಳ್ಳು ಮಾತುಗಳೆಲ್ಲ ಹೇಳಿ ಮದುವೆಯನ್ನು ಹಾಳು ಮಾಡುವಂಥವರು, ಅನೌಷ್ಠಸ್ಯಾತ್ ಅವರಿಗೆ ತುಟಿಯೇ ಇಲ್ಲದೆ ಹುಡುತಾರೆ. ಜನ್ಮಾಂಧಃ ಪುಸ್ತಕಂ ಹರೇತ್, ಯಾರು ಪುಸ್ತಕಗಳನ್ನು ಕದ್ದು ಬಿಡುತ್ತಾರೋ ಅವರು ಹುಟ್ಟು ಕುರುಡರಾಗಿ ಹುಡುತಾರೆ. ಅನೇಕ ಈ ವಿಶೇಷವಾಗಿರತಕ್ಕಂಥ ಲಕ್ಷಣಗಳಿಂದ ಬರ್ತಾ ಇದ್ದಾರೆ. ನಂತರ ಹೇಳ್ತಾ ಬರ್ತಾ ಇದ್ದಾರೆ, ಗೋ ಬ್ರಾಹ್ಮಣನನ್ನ ಪಾದದಿಂದ ಹೊಡೆದರೆ ಅವನು ವಿಶೇಷವಾಗಿ ಅವನು ಕುಂಟೋನಾಗಿ ಹುಡ್ತಾನೆ. ಸುಳ್ಳು ಹೇಳುವಂಥವರು ಗದ್ಗದವಾದ ಕಂಠ ಬರುತ್ತೆ. ಚುರುತಾತ ಬಧಿರೋ ಭವೇತ್, ಆ ಸುಳ್ಳು ಮಾತನ್ನು ಯಾವಾಗಲೂ ಕೇಳುವಂಥವರು ಕಿವುಡರಾಗಿ ಹುಡ್ತಾರೆ. ವಿಷ ಕೊಡುವಂಥವ ಹುಚ್ಚನಾಗಿ ಹುಡುತಾನೆ. ಬೆಂಕಿ ಕೊಡುವಂಥವ, ಬೆಂಕಿ ಇಟ್ಟು ಎಲ್ಲರನ್ನ ಇದು ಮಾಡತಕ್ಕಂಥ ಅವನೂ ಹಾಗೆ ಹುಚ್ಚನಾಗಿ ಮತ್ತು ತಲೆಯಲ್ಲಿ ಒಂದು ಕೂದಲುಗಿಲ್ಲದೆ ಹುಡ್ತಾನವನು. ದುರ್ಭಗ ಫಲವಿಕ್ರೇತ, ಮಾಂಸ ಮಾರುವಂಥವ ದೌರ್ಭಾಗ್ಯವಂತನಾಗಿ ಹುಡುತಾನೆ. ಪರಮಾಂಸಭಕ್ಕೂ ಇನ್ನು ಬೇರೆ ಜೀವಿಗಳ ಮಾಂಸವನ್ನು ತಿನ್ನುವಂಥವ ರೋಗವಂತನಾಗಿ ಹುಡುತಾನೆ. ರತ್ನಗಳನ್ನು ಅಪಹಾರ ಮಾಡುವವರು ಹೀನ ಜಾತಿಯಲ್ಲಿ ಹುಡ್ತಾನೆ. ಬಂಗಾರ ಕದಿಯುವವ ಉಗುರುಗಳೆಲ್ಲ ಕಪ್ಪಾಗಿ ಬರುತ್ತವರಿಗೆ. ಧಾತೃ ಮಾತ್ರ ಹರೋ ಅಧನಃ, ಬೆಳ್ಳಿ ತಾಮ್ರ ಮೊದಲಾದ ಲೋಹಗಳನ್ನು ಅಪಹಾರ ಮಾಡಿದವರು ದರಿದ್ರರಾಗ್ತಾರೆ. ಅನ್ನಹರ್ತ ಭವೇ ದಾಕುಹು, ಅನ್ನವನ್ನು ಕದಿಯೋರಿರ್ತಾರೆ, ಅವರು ಇಳಿಯಾಗಿ ಹುಡ್ತಾರೆ. ಧಾನ್ಯವನ್ನು ಕದಿಯುವವ ಶಲಭ, ಚಿಕ್ಕ ಹುಳವಾಗಿ ಹುಡ್ತಾನೆ. ಚಾತಕೋ ಜಲಹರ್ತಾಸ್ಯಾತ ವಿಷಹರ್ತಾತ ವೃಶ್ಚಿಕ, ನೀರನ್ನು ಕದಿಯೋರು ಚಾತಕ ಪಕ್ಷಿಯಾಗಿ ಹುಡ್ತಾರೆ. ವಿಷವನ್ನು ಕದಿಯೋರಿರ್ತಾರೆ, ಅವರು ಚೇಳಾಗಿ ಹುಡ್ತಾರೆ. ಶಾಕಂ ಪತ್ರಂ ಶಿಖೀಹೃತ್ವ ಗಂಧಾಂ ಸುಂಚುರಿ ಶುಭಾನ್ ಮಧುದಂಶ ಫಲಂ ಗೃದ್ರೋ ಲವಣಂಶ ಪಿಪೀರಿಕ, ತರಕಾರಿ ಸೊಪ್ಪು ಇವೆಲ್ಲ ಕದಿಯೋರು ಈ ನವಿಲಾಗಿ ಹುಡುತಾರೆ. ಕಸ್ತೂರಿ ಪುನುಗು ಗಂಧ ಇವೆಲ್ಲ ಕದಿಯೋರಿರ್ತಾರೆ, ಅವರು ಮೂಚುಂಚುರಿಯಾಗಿ ಹುಡುತಾರೆ. ನಂತರ ಜೇನುತುಪ್ಪ ಕದಿಯುವಂಥವನು ಜೇನು ನೊಣವಾಗಿ ಹುಡುತಾನೆ. ಮಾಂಸ ಕದಿಯುವನು ಹದ್ದಾಗಿ ಹುಡುತಾನೆ. ಉಪ್ಪು ಕದಿಯೋರಿರ್ತಾರಂತವ್ರು ಇರುವೆಯಾಗಿ ಹುಡುತಾರೆ. ತಾಂಬೂಲ ಫಲ ಪುಷ್ಪಾದಿಹರ್ತ ಸ್ಯಾತ್ ವಾನರೋವನೆ ಉಪಾನತೃಣ ಕರ್ಪಾಸಹರ್ತ ಸ್ಯಾತ್ ಮೇಷಯೋನಿಷು ಹೇಳ್ತಾ ಇದ್ದಾರೆ. ತಾಂಬೂಲ ಹಣ್ಣು ಹೂವು ಇತ್ಯಾದಿಗಳನ್ನು ಅಪಹಾರ ಮಾಡುವವರು ಕಾಡಿನಲ್ಲಿ ಕೂತಿಯ ಮಂಗಾಗಿ ಹುಡ್ತಾನೆ. ಚಪ್ಪಲಿ ಹುಲ್ಲು ಹತ್ತಿ ಇವುಗಳ ಅಪಹಾರ ಮಾಡಿರ್ತಾರೆ, ಅವರು ಕುರಿಯಾಗಿ ಹುಡ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯಶ್ಚ ರೌದ್ರೋಪ ಜೀವಿ ಚ ಮಾರ್ಗೇ ಸಾರ್ಥಾನ್ ವಿಲುಂಪತಿ ಮೃಗಯಾ ವಿಸನೀಯಸ್ತು ಛಾಗ ಸ್ಯಾತ್ ಅಧಿಕಗೃಹೇ ಹೇಳ್ತಾ ಇದ್ದಾರೆ. ಯಾರಾದರೆ ಹಿಂಸಾ ವೃತ್ತಿಯಿಂದ ಜೀವನ ನಡೆಸ್ತಾನೋ, ಮಾರ್ಗದಲ್ಲಿ ಯಾತ್ರಿಕರ ಹಣವನ್ನು ಲೂಟಿ ಮಾಡುತ್ತಾರೋ, ಬೇಟೆಯಾಡುವಂಥ ದುರ್ಗುಣ ಇದೆಯೋ, ಅವರು ಕಟುಕನ ಮನೆಯಲ್ಲಿ ಕುರಿಯಾಗಿ ಹುಡ್ತಾರೆ. ಈ ರೀತಿಯಲ್ಲಿ ಅನೇಕ ರೀತಿಯಾಗಿರತಕ್ಕಂಥ ಪಾಪಗಳು, ಆ ಪಾಪಗಳ ಲಕ್ಷಣವನ್ನು ಹೇಳ್ತಾ ಬಂದಿದ್ದಾರೆ. ನಂತರ ಮುಂದೆ ಅನೇಕ ರೀತಿಯಾಗಿರತಕ್ಕಂಥ ಈ ಪಾಪಗಳಿಗೆ ಈ ವಿಶೇಷವಾಗಿರತಕ್ಕಂಥ ಚಿಹ್ನಗಳನ್ನು ಹೇಳಿ ನಂತರ ಭಗವಂತನನ್ನು ಪ್ರಶ್ನೆ ಮಾಡುತ್ತಾ ಬರ್ತಾ ಇದ್ದಾರೆ. ಮನುಷ್ಯನಾದವ, ಈ ಪಾಪಿಯಾದವ ಜಠರದಲ್ಲಿ ತಾಯಿ ಗರ್ಭದಲ್ಲಿ ಬಂದಾಗ ದುಃಖಗಳನ್ನು ಪಡತಾನಲ್ವ, ಅದು ಹೇಳಬೇಕು. ತಾಯಿ ಗರ್ಭದಲ್ಲಿ ಬಂದಾಗ ಸಜ್ಜನರಾದವರಿಗೆ ದುಃಖ ಇರಲ್ಲ, ದುರ್ಜನರಾದವರಿಗೂ ತುಂಬ ದುಃಖ ಇರುತ್ತೆ. ಸಜ್ಜನರಾದವರಿಗೆ ಭಗವಂತನ ಸ್ಮರಣೆ ಕೊಡುತ್ತಾನೆ ಭಗವಂತ. ದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ದುಃಖವನ್ನು ಪರಿಹಾರ ಮಾಡಿಕೊಂಡು ಬಂದುಬಿಡ್ತಾರೆ. ದುರ್ಜನನಾದವ ಆ ಹೊಟ್ಟೆಯಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ಕೈಕಾಲನ್ನು ವಿಶೇಷವಾಗಿ ಅವನನ್ನ ಗರ್ಭಚೀಲದಲ್ಲಿಟ್ಟು ಕೈಕಾಲನ್ನು ಕರುಳಿಂದ ಕಟ್ಟಿ ಹಾಕಿರ್ತಾರೆ. ನಿರುಚ್ಛ್ವಾಸಂ ಬದ್ಧ್ವಾ ಅಂತ, ಉಚ್ಛ್ವಾಸ ನಿಶ್ವಾಸಗಳಿಗೆ ತೊಂದರೆ ಆಗುವಂತೆ ಕಟ್ಟಿ ಹಾಕಿರ್ತಾರೆ, ಕದಲಿಕ್ಕಾಗಲ್ಲ ಅಂಥ ಅವನು. ಅಲ್ಲಿ ತಾಯಿ ತಿನ್ನುವಂಥ ಉಪ್ಪು ಖಾರ ಹುಳಿ ಮೈಗೆಲ್ಲ ಹತ್ತಿ ಉರಿತಾ ಇರುತ್ತೆ. ತಾಯಿಯ ಗರ್ಭದಲ್ಲಿರತಕ್ಕಂಥ ಒಂದು ಉಷ್ಣ ಸದಾದು ಬೆಂಕಿಯಂತೆ ಅವನನ್ನು ಕುದಿಸ್ತಾ ಇರುತ್ತೆ. ಅನೇಕ ಸೂಕ್ಷ್ಮ ಕ್ರಿಮಿಗಳು ಅವನನ್ನು ಕಚ್ಚಿ ಕಚ್ಚಿ ಮೂರ್ಛಾಕ್ರಾಂತನನ್ನಾಗಿ ಮಾಡ್ತಾ ಇರುತ್ತೆ. ಇಂಥ ಕಾಲಕ್ಕೆ ಕ್ಷಣಗಣನೆಯನ್ನು ಮಾಡುತ್ತಾ ಈ ಇಕ್ಷು ಯಂತ್ರ, ಕಬ್ಬಿನ ಯಂತ್ರದಲ್ಲಿ ಕಬ್ಬನ್ನು ಇಟ್ಟರೆ ಹೇಗೆ ಸಿಪ್ಪೆಯಾಗಿ ಹೊರಗೆ ಬರುತ್ತೋ ಹಾಗೆ ತಾಯಿಯ ಯೋನಿ ಮಾರ್ಗದ ಮೂಲಕ ದೊಡ್ಡ ಶರೀರ ಚಿಕ್ಕ ಮಾರ್ಗದಿಂದ ಬರುವಾಗ ತುಂಬ ವ್ಯಥಿತನಾಗಿ ಬಂದು ಬೀಳುತ್ತಾನೆ. ಬಿದ್ದು ಬಂದ ಮೇಲೆ ಅನೇಕ ಪಾಪದ ಫಲವನ್ನು ಅನುಭವಿಸ್ತಾನೆ ಅಂತ 6ನೇ ಅಧ್ಯಾಯದಲ್ಲಿ ವಿಶೇಷವಾಗಿರತಕ್ಕಂಥ ಗರ್ಭದಲ್ಲಿ ಜೀವಿ ಪಡತಕ್ಕಂಥ ತೊಂದರೆಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು 7ನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ ಗರುಡದೇವರ ಕೇಳ್ತಾರೆ. ಈ ಪಾಪಿಗಳು ಅವರ ದುಃಖಗಳನ್ನು ಕೇಳಿ ತುಂಬ ಚಲಿಸಿ ಹೋಗ್ತಾರೆ. ಕೃತ್ವಾ ಪಾಪಾನಿ ಮನುಜಾಹ ಪ್ರಮಾದಾತ್ ಬುದ್ಧಿತೋಪಿವ ನಯಾಂತಿ ಯಾತನಾಹ ಯಾಮ್ಯಾಹ ಕೇನೋಪಾಯೇನ ಕಥ್ಯತಾಂ. ಮನುಷ್ಯರು ಪ್ರಮಾದದಿಂದಲೂ ಬುದ್ಧಿಯಿಂದಲೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಪಾಪಗಳನ್ನು ಮಾಡಿರ್ತಾರೆ. ಅವರು ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಬೇಕಾಗ್ತದೆ, ಅದು ಹೋಗದೇ ಇರುವಂತೆ ಏನಾದರೂ ಉಪಾಯವಿದೆಯಾ? ಯಾಕೆ ಸಂಸಾರದಲ್ಲಿ ಬಿದ್ದಿರ್ತಾರೆ. ಪಾಪೋಪಹತ ಬುದ್ಧೀನಾಂ ಅಂತ ಹೇಳ್ತಾರೆ. ಅವರ ಬುದ್ಧಿ ಹಿಂದಿನ ಪಾಪಕ್ಕೆ ತಕ್ಕಂತೆಯೇ ಬರ್ತಾ ಇರುತ್ತೆ. ವಿಷಯೋಪಹತಾತ್ಮನಾಂ, ಯಾವಾಗೂ ವಿಷಯ ವಾಸನ ಇನ್ನೊಂದು ಪಾಪದ ಬುದ್ಧಿ. ಅದರಿಂದ ಅವರ ಉದ್ಧಾರಕ್ಕಾಗಿ ಪುರಾಣಗಳಲ್ಲಿ ನಿಶ್ಚಯವಾದ್ದನ್ನು ತಾವು ಹೇಳಬೇಕು. ಆವಾಗ ಭಗವಂತ ಹೇಳ್ತಾ ಇದ್ದಾರೆ, ಏನದು? ಮಕ್ಕಳು ಯಾರಿಗಿರ್ತಾರೋ ಅವರು ವಿಶೇಷ ಅಂದರೆ ಯಾವ ಮಕ್ಕಳು ಅಂತ ಹೇಳ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನು ಪಡೆಯಬೇಕು ಹೇಳ್ತಾ ಬರ್ತಾ ಇದ್ದಾರೆ. ಆ ಮಕ್ಕಳು ಅಂತ ಹೇಳಿದರೆ ಪಿತೃಶ್ರಾದ್ದಾದಿಗಳನ್ನು ಮಾಡುವಂತೆ ಅವರನ್ನು ತಯಾರು ಮಾಡಬೇಕು. ಇಲ್ಲದಿದ್ದರೆ ಪಿತೃಶ್ರಾದ್ದಾದಿಗಳ ಬಗ್ಗೆ ಅವರಿಗೆ ಎಚ್ಚರವಿಲ್ಲದೆ ಸಂಧ್ಯಾದಿ ಕರ್ಮಗಳು ಮಾಡದೇ ಇರತಕ್ಕಂಥ ಮಕ್ಕಳು ಅವರು ಸದ್ಗತಿಗೆ ಕಾರಣ ಅಲ್ಲ, ದುರ್ಗತಿಗೆ ಕಾರಣ ಆಗ್ತಾರೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಾನಾ ರೀತಿಯಾಗಿರತಕ್ಕಂಥ ಎಲ್ಲೋ ದೇಶಗಳಲ್ಲಿ ಕೂತಿರೋದು ಬಹಳ ಜನ ಕೇಳುತ್ತಾರೆ. ನಾವು ಪರದೇಶದಲ್ಲಿದ್ದೀವಿ, ನಾವು ಮಾಡ್ಬೋದಾ ಇಲ್ವಾ? ನಾವ್ಯಾಕೆ ಮಾಡಬಾರ್ದು? ಇನ್ನು ನಾನಾ ರೀತಿಯಾದ ಪ್ರಶ್ನೆಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳೋದಿಷ್ಟೇ, ನೀವು ಮಾಡೋದು ನಿಮ್ಮ ತೃಪ್ತಿಗಾಗಿ ಮಾಡುವುದು ಅಥವಾ ಹೋದವರಿಗೆ ಸದ್ಗತಿಯಾಗಬೇಕು ಅಂತ ಮಾಡೋದು, ಇದೆಲ್ಲ ನಮ್ಮ ಬುದ್ಧಿಯಿಂದ ನಮ್ಮ ತರ್ಕದಿಂದ ಆಗೋದಲ್ಲ. ಕಣ್ಣಿಗೆ ಕಾಣದೇ ಇರುವಂಥ ಲೋಕ ಪ್ರಾಪ್ತಿ ಜೀವ ಎಲ್ಲ ಶಾಸ್ತ್ರ ಪ್ರಕಾರ ಹೋಗಬೇಕಷ್ಟೆ. ನಮ್ಮ ಖುಷಿಯಿಂದ ಹೋದರೆ, ನಮ್ಮ ಖುಷಿ ಬಿಟ್ಟರೆ ಅವರಿಗೇನೂ ಆಗಲ್ಲ. ಶಾಸ್ತ್ರ ಹೇಳತಾ ಇದೆ ಇಂತಿಂಥ ದೇಶಗಳಿಗೆ, ಮ್ಲೇಚ್ಛ ದೇಶಾದಿಗಳಿಗೆ, ಇವೆಲ್ಲ ದೇಶಾದಿಗಳಿಗೆ ಹೋದವರು ಇಲ್ಲಿಗೆ ಬಂದರೆ ಪ್ರಾಯಶ್ಚಿತ್ತ ಮಾಡಿಕೋಬೇಕು. ಪ್ರಾಯಶ್ಚಿತ್ತ ಅಂದರೆ ಯಾವಾಗ ಪಶ್ಚಾತ್ತಾಪ, ನಾನು ಹೋಗಬಾರದ ದೇಶಗಳಿಗೆ ಹೋಗಿದ್ದೇನೆ ಇನ್ನು ಮೇಲೆ ಹೋಗಲ್ಲ ಅಂತ ಪಶ್ಚಾತ್ತಾಪ ಬಂದಿದ್ದರೆ, ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಅವರು ಕರ್ಮಗಳನ್ನು ಮಾಡಲಿಕ್ಕೆ ಬರುತ್ತೆ. ಬಂದಿರ್ತಾರೆ, ಮಾಡ್ತಾರೆ, ತಿರುಗಾ ಹರಿ ಹೋಗುವುದೇ ಸರಿ. ಹೋಗಿದ್ದೀರಾ, ದುಡ್ಡು ಸಂಪಾದನೆ ಮಾಡಿದ್ದೀರಾ, ಬಂದಿದ್ದೀರಾ, ನಮ್ಮಪ್ಪ ನಾ ಮಾಡ್ತೀನಿ ಅಂತ ಮಾಡಿದ್ದೀರಾ, ಒಳ್ಳೇದೇ. ನಿಮ್ ತಡೆಯೋರು ಯಾರು? ನಿಮ್ಮನ್ನ ತಡೀಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ, ಬೇಕಾಗಿಲ್ಲ. ಆದರೆ ಪ್ರಾಣತ್ಯಾಗ ಆಗಿ ಸದ್ಗತಿಗಾಗಿ ಕಾದಿರುವುದು ನಿಮ್ಮ ತಂದೆ. ಅವರಿಗೆ ಒಳ್ಳೆಯದಾಗಬೇಕ, ಶಾಸ್ತ್ರ ಪ್ರಕಾರ ಹೋಗಬೇಕು. ನನ್ನಿಷ್ಟ ನಾ ಮಾಡ್ತೀನಿ ಅಂದರೆ ಯಾರು ಬೇಡ ಅನ್ನೋದು? ನಿಮ್ಮಿಷ್ಟ, ನಿಮ್ಮಪ್ಪನಿಷ್ಟ, ಹೌದು ತಾನೆ? ಆದ ಕಾರಣ ಇಲ್ಲಿ ವಿಶೇಷವಾಗಿರತಕ್ಕಂಥ ಮಕ್ಕಳನ್ನು ಪಡೆಯಬೇಕು. ಅಲ್ಲಿ ಮತ್ತು ಪ್ರಶ್ನೆ, ಸಜ್ಜನರಾಗಿರ್ತಾರೆ, ಮಕ್ಕಳಿರಲ್ಲ, ಅಂಥವರ ಗತಿ ಏನು? ಅದನ್ನೇ ಹಿಂದೆಲ್ಲ ಹೇಳ್ತಾ ಬಂದು, ವಿಶೇಷವಾಗಿ ಮುಂದೆ ಹೆಣ್ಣ ಹೇಳ್ತಾರೆ. ಯಾರು ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಾರೋ, ಜ್ಞಾನವನ್ನು ಪಡೆದಿರ್ತಾರೋ, ಕೊನೆ ಕಾಲದಲ್ಲಿ ಬಾಯಿಯಲ್ಲಿ ತುಳಸಿ ದಳ ಹಾಗೆ ಗಂಗಾ ತೀರ್ಥ ದೇವರ ಪಾದೋದಕ ಬಾಯಿಯಲ್ಲಿ ಇಟ್ಟುಕೊಂಡು ಹೋಗ್ತಾರೋ, ಪುತ್ರಹೀನೋಪಿ, ಪುತ್ರ ಮಕ್ಕಳಿಲ್ಲದಿದ್ದರೂ ಸದ್ಗತಿ ಬರುತ್ತವರಿಗೆ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ ಆಚಾರ್ಯ. ಹೇಳ್ತಾರೆ ಮನುಷ್ಯನಿಗೆ ಸದ್ಗತಿ ಬರಬೇಕಾದರೆ ಪುನ್ನಾಮ ನರಕದಿಂದ ಉದ್ಧಾರ ಮಾಡುವುದು ಜ್ಞಾನವೆಂಬ ಪುತ್ರ. ಜ್ಞಾನದಿಂದಲೇನೆ ಅವನು ಉದ್ಧಾರ ಆಗ್ತಾನಷ್ಟೇ ಹೊರತು ಹೊರಗಿನ ಮಕ್ಕಳಿಂದಲೇನೆ ಅಂತ ಎಲ್ಲೂ ಇಲ್ಲ. ಹಾಂ, ಮಕ್ಕಳು ಅವರು ವಿಶೇಷವಾದ ಕರ್ಮಗಳನ್ನು ಮಾಡ್ತಾರೆ. ಮತ್ತೆ ನೀವು ಹೇಳಿದಂತೆ ಜ್ಞಾನ ಪಡ್ಕೊಂಡು ದೇವರು ಚಿಂತನೆ ಮಾಡ್ತಾ ಇದ್ರೆ ಕರ್ಮ ಯಾರು ಮಾಡ್ತಾರೆ? ಅದಕ್ಕೆ ಹೇಳ್ತಾರೆ, ಯಾರ ಕಾಲನ್ನು ಹಿಡಿದಿರ್ತಾರೋ ಆ ಭಗವಂತನೇ ಇನ್ನೊಬ್ಬ ಸಜ್ಜನರಲ್ಲಿ ನಿಂತು ತಾನೇ ಕರ್ಮಗಳನ್ನು ಮಾಡಿಸ್ತಾನೆ. ಅದು ಭಾಗವತದಲ್ಲೇ ಬಂದಿದೆ. ಭಗವಂತನನ್ನು ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡಿದಂಥ ಒಬ್ಬ ಮಹಾ ಋಷಿ ನಾರಾಯಣ ವರ್ಮವನ್ನು ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡಿರ್ತಾನೆ. ಅಂಥ ಕಾಲಕ್ಕೆ ಅವರ ಅಸ್ಥಿಯನ್ನು ಚಿತ್ರರಥ ಎಂಬ ಗಂಧರ್ವ ವಿಮಾನದಲ್ಲಿದ್ದುಕೊಂಡು ದಾಟತಾರೆ. ಮುಂದೆ ದಾಟಿಗೆ ಹೋಗುವಾಗ ಅವರು ವಿಮಾನ ಸಹಿತವಾಗಿ ತಮ್ಮವರ ಜೊತೆಗೆ ಬೀಳುತ್ತಾರೆ ಕಳೆಗೆ. ಆಶ್ಚರ್ಯ ಪಡ್ತಾರೆ ಏನಾಯಿತು ಅಂತ. ಅವಾಗ ಸೂರ್ಯದೇವರ ರಥದಲ್ಲಿ ವಾಲಖಲ್ಯರಿರ್ತಾರೆ, ಜ್ಞಾನಿಗಳು. ಅವ್ರು ಹೇಳ್ತಾರೆ ಆ ಋಷಿಗಳ ಅಸ್ಥಿಯನ್ನು ದಾಟಿದ್ದಕ್ಕೆ ಹೀಗಾಯಿತು ಅಂತ ಹೇಳಿದ್ದಕ್ಕೆ ನಮಸ್ಕಾರ ಮಾಡಿ ಆ ಋಷಿಗಳ ಅಸ್ಥಿಯನ್ನು ಪ್ರಾಸ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮ ಸಮನ್ವಗ ಅಂತ ಹೇಳ್ತಾರೆ. ಆ ಅಸ್ಥಿಗಳನ್ನು ಪ್ರಾಚಿ ಪೂರ್ವ ದಿಕ್ಕಕ್ಕೆ ಹರಿತಕ್ಕಂತಹ ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಅವರಿಗೆ ಆ ಕರ್ಮ ಏನು ಮಾಡಬೇಕಾಗಿತ್ತು ಅವರು ಮಾಡಿ ಮುಂದಕ್ಕೆ ಹೋಗ್ತಾರೆ. ಅಂದರೆ ಚಿತ್ರರಥ ಯಾರು ಅಂದರೆ ಗಂಧರ್ವ ಅಷ್ಟೇ ಅಲ್ಲ, ಭಗವಂತ ಆತನ ವಿಭೂತಿ ರೂಪ ಇದೆ ಗಂಧರ್ವರಲ್ಲಿ. ಚಿತ್ರರಥ ನಾನು ಅಂತ ಭಗವಂತ ಹೇಳ್ತಾರೆ. ಅಂದರೆ ಅವರಿಗೆ ಸದ್ಗತಿ ಕೊಡಲಿಕ್ಕೆ ದೇವರೇ ಅವರ ರೂಪದಲ್ಲಿ ಬಂದು ಮಾಡಿದ್ದು. ಅದರಿಂದ ಭಗವಂತನ ನಂಬಿದವರಿಗೆ ದುರ್ಗತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮಕ್ಕಳಿದ್ದು ಅವರು ಸದ್ಗತಿಗೆ ಅನುಕೂಲರಾಗಿರತಕ್ಕಂಥ ಮಕ್ಕಳಿದ್ದರೆ ಅಡ್ಡಿ ಇಲ್ಲ. ಮಕ್ಕಳು ಇದ್ದು ಹೊಟ್ಟೆ ಉರಿಸುವಂಥ ಮಕ್ಕಳಾಗಿ ಅವರು ಸದಾಚಾರಿಗಳಲ್ಲದೆ ಸಂಧ್ಯಾದಿಗಳು ಮಾಡದೆ ನಾನಾ ರೀತಿಯಾಗಿರುತ್ತ ಅವರಿಗೆ ಉಪನಯನವೂ ಆಗದೆ, ಏನೋ ಉಪನಯನ ಆದ ಕಾಲಕ್ಕಿಂತಲೂ ಇನ್ನು ಅಪ್ಪ ಸಾಯೋವರೆಗೂ ಅಪ್ಪ ಅಮ್ಮ ಸಾಯೋವರೆಗೂ ಅವನು ಸಂಧ್ಯಾ ವಂದನೆಯೇ ಮಾಡಿರಲ್ಲ, ಏನೂ ಮಾಡಿರಲ್ಲ. ಅಂಥ ಮಕ್ಕಳು ಇದ್ದುಕೊಂಡು ನನ್ನ ಮಗ ಇದ್ದಾನೆ ಮಾಡುತ್ತಾನೆ ಅಂತ ಹೇಳಿದರೆ ಅವ್ರು ಮಾಡೋದಕ್ಕಿಂತ ಸುಮ್ಮನೆ ಇರೋದು ಉತ್ತಮ. ಮಕ್ಕಳನ್ನು ಪಡೆದ ಮೇಲೆ ಅವರು ಸಂಧ್ಯಾದಿ ಕರ್ಮಗಳನ್ನು ಮಾಡುವಂತೆ ತಂದೆ ತಾಯಿಗಳು ಹೇಳಿಕೊಡಬೇಕು ಅವರಿಗೆ. ಅಂಥ ಮಕ್ಕಳಾದ್ರೇ ಮಕ್ಕಳಾದಂತೆ ಖುಷಿ ಬಂದಂತೆ ತೆರಿಗೆ ಖುಷಿವಂತೆ ಇರತಕ್ಕಂಥ ಮಕ್ಕಳು ಇದ್ದರೂ ಏನು, ಇಲ್ಲದಿದ್ದರೆ ಏನು. ಆ ಈ ರೀತಿಯಾಗಿ ಹೇಳ್ತಾ ಸರಿ ಮಕ್ಕಳು ಇಲ್ಲದ್ರೆ ಏನು ಮಾಡಬೇಕು ಅದಕ್ಕೆ ವಿಶೇಷವಾಗಿ ಹೇಳ್ತಾರೆ. ಹಿಂದೆ ಬಭ್ರುವಾಹನ ಅಂತ ಮಹಾರಾಜ ತ್ರೇತಾಯುಗದಲ್ಲಿದ್ದ, ಆತ ಧರ್ಮಿಷ್ಠ, ರಾಜ್ಯಪಾಲಕ, ಚೆನ್ನಾಗಿ ರಾಜ್ಯವನ್ನು ಪಾಲನೆ ಮಾಡುತ್ತಾ ಒಂದು ಸಲ ಬೇಟೆಗೆ ಹೋಗಿರುತ್ತಾನೆ. ಒಂದು ಮೃಗವನ್ನು ಬೇಟೆಯಾಡುವಾಗ ಅದು ವನದಿಂದ ವನಕ್ಕೆ ಹಾರ್ತಾ ಹೋಗ್ತಾ ಇರುತ್ತೆ. ತಾನು ಒಬ್ಬನೇ ಅದರ ಹಿಂದೆ ಹೋಗ್ತಾ ಸೈನ್ಯಕ್ಕೆ ದೂರ ಆಗ್ತಾನೆ. ತುಂಬ ಸುಸ್ತಾಗಿ ಒಂದು ಕಡೆ ಸರೋವರ ಶುದ್ಧವಾದ ನೀರಿದ್ದರೆ ಅಲ್ಲಿ ಸಾಶ್ವಯವ ವಿಘಾಹತ ಹೇಳ್ತಾರೆ. ವಿಶೇಷವಾಗಿ ತಾನು ಕುದುರೆ ಸಹಿತವಾಗಿ ಹೋಗಿ ಸ್ನಾನ ಮಾಡಿದ, ಇಳಿದು ದಡಕ್ಕೆ ಬಂದು ಅಲ್ಲೊಂದು ದೊಡ್ಡ ವಟವೃಕ್ಷ ಇತ್ತು, ಅಲ್ಲಿ ಮಲಗಿದ್ದ. ವಿಶ್ರಾಂತಿ ತಗೊಳ್ತಾ ಇದ್ದರೆ ಆ ವೃಕ್ಷದ ಮೇಲೆ ಒಂದು ಪ್ರೇತ ಇತ್ತು. ರಾಜನ ನೋಡಿತು, ಈತನಿಂದ ಸದ್ಗತಿಯಾಗುತ್ತೆ ನನಗೆ ಅಂತ ಬಂದು ನಮಸ್ಕಾರ ಮಾಡ್ತಾ ಇದೆ. ನೋಡುತ್ತಾನೆ, ಹೇ ಪ್ರೇತ, ಕೃಷ್ಣವರ್ಣ ಕರಾಲಸ್ಯ, ಯಾಕೆ ಈ ದುರ್ಗತಿ ನಿಂಗಾಗಿತ್ತಯ್ಯ? ಕೇಳಿದಾಗ, ನಾನು ಸುದೇವನೆಂಬ ವೈಶ್ಯ, ಮಹೋದಯಪುರದಲ್ಲಿ ನಾನಿದ್ದೆ, ಎಲ್ಲ ಧರ್ಮ ಕರ್ಮಗಳೆಲ್ಲವೂ ಮಾಡಿದೆ ನಾನು, ಆದರೆ ನನಗೆ ವಿಶೇಷವಾಗಿ ಮಕ್ಕಳಿದ್ದಿಲ್ಲ, ಕರ್ಮ ಮಾಡುವವರು ಇದ್ದಿಲ್ಲ, ಆದ ಕಾರಣ ನಾನು ಪ್ರೇತನಾದೆ. ಆಗ ಮತ್ತೂ ಸಂಶಯ, ಎಲ್ಲ ಧರ್ಮಕರ್ಮಗಳು ಮಾಡಿದ್ರು, ಆದರೆ ಧರ್ಮಕರ್ಮಗಳು ಮಾಡಿದ್ರೆ ಅವ್ರಿಗೆ ಯಾರು ಮಾಡ್ಲಿಕ್ಕೆ ಬಂದಿಲ್ಲ, ಯಾಕಲ್ಲ ನೀವು ಹೇಳಿದ ಸರಿ ಹೋಗಿಲ್ಲಲ್ವಾ ಅಂದ್ರೆ, ಹಾಗಲ್ಲ, ಜ್ಞಾನವನ್ನ ಪಡೆದು ಭಗವಂತನ ಉಪಾಸನೆ ಮಾಡುವಂಥವರಿಗೆ ಭಗವಂತನೇ ದಾರಿದೀಪನಾಗ್ತಾನೆ, ಸಜ್ಜನರಾದವರಿಗೆ ವಿಶೇಷವಾಗಿ ಧರ್ಮ ಕರ್ಮಗಳು ಮಾಡಿದರೆ ಅವರಿಗೆ ಸದ್ಗತಿ ದೇವರು ಕೊಟ್ಟೇ ಕೊಡ್ತಾರೆ, ಪ್ರಾರಬ್ಧ ಕರ್ಮ ಅಡ್ಡಿ ಇದ್ದರೆ ಅವರು ಹೀಗೆ ಪ್ರೇತಗಳಾದರೂ ಅವರಿಗೆ ಈ ರಾಜನ ಸಂಪರ್ಕ ಬರುವಂತೆ ಮಾಡಿದ್ದೇ ದೇವ. ಧರ್ಮ ಕರ್ಮಗಳು ಮಾಡಿದರೂ ಅವರಿಗೆ ಸದ್ಗತಿ ಬಂದೇ ಬರುತ್ತೆ. ಅದಕ್ಕೆ ರಾಜನಲ್ಲಿ ಕೇಳುತ್ತಾನೆ, ನನಗೆ ಆಗ ಯಾರೂ ಮಾಡೋರು ಇದ್ದಿಲ್ಲ, ಈಗ ನಾನು ನೀನು ಮಾಡಯ್ಯ? ನಾನು ಮಾಡ್ಲ. ಹೌದು, ಎಲ್ಲ ವರ್ಣದವರಿಗೂ ಬಂಧು ರಾಜ, ಆದ ಕಾರಣ ನನಗೆ ನೀನು ಬಂಧು, ನೀನು ವಿಶೇಷವಾಗಿ ಈ ಕರ್ಮವನ್ನು ಮಾಡಬೇಕು ಅಂತ ಹೇಳಿದಾಗ, ರತ್ನವನ್ನು ಕೊಡುತ್ತೇನೆ, ಮಣಿರತ್ನವನ್ನು ಕೊಡುತ್ತೇನೆ ಅಂತ ಹೇಳಿದರೆ, ನನ್ನ ಹತ್ರ ಒಂದಿದೆ. ರಾಜ ಹೇಳಿದ, ನಿನ್ನ ರತ್ನಕ್ಕಾಗಿ ಅಲ್ಲ, ನಿನಗೆ ಒಳ್ಳೆಯದಾಗಲಿ ಅಂತ ಮಾಡುತ್ತೇನೆ ಅಂತ. ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಾ ಬರ್ತಾ ಇದ್ದ, ನಾರಾಯಣ ಬಲಿಯನ್ನು ಮಾಡಬೇಕು, ಕಲಶಗಳಲ್ಲಿ ವಿಶೇಷವಾಗಿರತಕ್ಕಂಥ ನಾರಾಯಣ, ಬ್ರಹ್ಮ, ರುದ್ರ ಮೊದಲಾದಂಥ ಎಲ್ಲ ದೇವತೆಗಳ ಆವಾಹನೆ ಮಾಡಿ ಗಂಧ ಪುಷ್ಪಾದಿಗಳಿಂದ ಅರ್ಚನೆ ಮಾಡಿ ನೈವೇದ್ಯಾದಿಗಳನ್ನು ಕೊಟ್ಟು ನಂತರ ಆ ಕಲಶದ ಸನ್ನಿಧಾನದಲ್ಲೇ ವಿಶೇಷವಾಗಿರತಕ್ಕಂಥ 12 ದಿನಗಳ ಕಾರ್ಯ, ಔರ್ಧ್ವ ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡಬೇಕು. ನಂತರ ಬಂಗಾರದ ಘಟದ ದಾನ ಮಾಡಬೇಕು, ಸುವರ್ಣ ಘಟ, ಅದರಲ್ಲಿ ವಿಶೇಷವಾದ ಹಾಲು ತುಪ್ಪವನ್ನು ಹಾಕಿ ಕೊಡಬೇಕು. ಅವಾಯ್ಯೋ, ಬಂಗಾರದ ಕೊಡ ಕೊಡ್ಲಿಕ್ಕೆ ನಮಗೆಲ್ಲ ಆಗುತ್ತೆ ಹೇಳ್ತಾರೆ, ಚಿಕ್ಕದಾದರೂ ಬಂಗಾರದ ಬೆಳ್ಳಿ ಸಿಗುತ್ತೆ, ಬೆಳ್ಳಿ ತಂಬಿ ಕೊಡಬಹುದು, ಅದರ ಚಿಕ್ಕದ್ದು ಸಿಗುತ್ತೆ, ಹಿರಿಯರು ಕೊಟ್ಟದ್ದಿದೆ, ಚಿಕ್ಕದಾದ್ದು ಅದರಾಗ ತುಂಬಿ ಕೊಡುತ್ತಾರೆ, ಸ್ವರ್ಣ ಘಟದಾನ ಅಂತ. ಅದಕ್ಕೆ ಹೇಳ್ತಾರೆ, ಎಲ್ಲ ದಾನಗಳಿಗಿಂತ ಬಹಳ ಶ್ರೇಷ್ಠ ಸುವರ್ಣ ಘಟದಾನ ಅಂತ. ಆ ಬ್ರಾಹ್ಮಣರಿಗೆ ಕೊಟ್ಟು, ಆ ಬ್ರಾಹ್ಮಣರು ಆ ಚಿಕ್ಕ ಘಟ ಏನು ಮಾಡುತ್ತಾರೆ, ಚಿಕ್ಕದು ಮಿಳ್ಳಿ ಅದನ್ನು ಘಟ ಅಂತಲೇ ಕರೆಯೋದು, ಆ ಸುವರ್ಣ ಘಟದಿಂದ ಏನು ಮಾಡುತ್ತಾರೆ, ನೀರು ಕುಡಿಯೋಲ್ಲ, ಅದರಿಂದ ನೀರು ತುಂಬಿ ದೇವರಿಗೆ ಅಭಿಷೇಕ ಮಾಡ್ತಾರೆ. ಹೌದು ತಾನೆ, ಆ ಮಿಳ್ಳಿ ಇರೋ ಪರ್ಯಂತ, ಆ ಸುವರ್ಣ ಘಟ ಇರೋ ಪರ್ಯಂತ ದೇವರಿಗೆ ಅಭಿಷೇಕ ಆಗ್ತಾ ಇರತ್ತೆ, ಅವರಿಗೆ ಸದ್ಗತಿ ಹಾಗೆ ಆಗ್ತದೆ. ಆ ರೀತಿಯಲ್ಲಿ ಈ ಸುವರ್ಣ ಘಟದಾನ ದುಗ್ಧ ಆಜ್ಯಗಳಿಂದ, ಅಂದರೆ ಹಾಲು ತುಪ್ಪಗಳಿಂದ ಬೆರೆಸಿ ಕೊಟ್ಟರೆ ಪ್ರೇತರಿಗೆ ಮಾತ್ರ ಅಲ್ಲ, ಪ್ರೇತತ್ವನೇ ಬರುವುದಿಲ್ಲ ಅಂತ ಹೇಳ್ತಾ ಬರ್ತಾರೆ. ಇಲ್ಲೆಲ್ಲ ಕೂಡ ಅನೇಕ ವಿಷಯಗಳು ಹೇಳ್ತಾರೆ. ನಾವು ಹೋಗುವಾಗ ಕೊಡತಕ್ಕ ದಾನಗಳು, ಹೋದ ಮೇಲೆ ಕೊಡತಕ್ಕ ದಾನಗಳು ಅಂತ, ಆತುರ ಕಾಲದ ದಾನ, ನಂತರ ದಾನ ಅಂತ ಅನೇಕ ಹೇಳ್ತಾರೆ. ಆದರೆ ಆತುರ ಕಾಲದಲ್ಲಿ ದಾನಗಳನ್ನು ಕೊಡಬೇಕಾದರೆ ದುಡ್ಡೇನೋ ಇರುತ್ತೆ, ಕೊಡಬೇಕಾದಂಥ ವ್ಯಕ್ತಿಗಳಿಗೆ ನಮ್ಮದೇ ಮನಸ್ಸು ಅವರಿಗಿರಲ್ಲ. ಅದಕ್ಕೆ ನಮಗೆ ದುಡ್ಡು ನಮ್ಮ ವಶದಲ್ಲಿರುವಾಗಲೇನೆ ದಾನ ಧರ್ಮಗಳೆಲ್ಲ ಕೊಟ್ಟು ಮುಗಿಸಿಬಿಡಬೇಕು, ನಂತರ ಹೋದಾಗ ಅವರು ಮಾಡತಕ್ಕಂಥದ್ದು ಎಕ್ಸ್ಟ್ರಾ ಸರಿ ಆಗುತ್ತದೆ. ಏನೇನು ಆತುರ ಕಾಲದ ದಾನ, ನಂತರ ವಿಶೇಷವಾಗಿ ಹೋದಾಗ ಮಾಡಬೇಕಾದ ದಾನ, ಎಲ್ಲ ದಾನಗಳು ಒಮ್ಮೆಲೆ ಎಲ್ಲ ಕೊಟ್ಟು ಮುಗಿಸಿಬಿಟ್ರೆ ಪ್ರಶಾಂತವಾಗಿ ಕೂಡಬಹುದು. ಅಲ್ಲಿ ಹೋದರೆ ಏನಪ್ಪ ಈ ದಾನ ಕೊಟ್ಟೆ ಆ ದಾನ ಕೊಟ್ಟೆ ಅಂತ ಮೇಲೆ ಕೇಳಿದಾಗ ಎಲ್ಲ ಕೊಟ್ಟಾಯಿತು, ನಾವು ನಿಶ್ಚಿಂತೆಯಾಗಿ ಪ್ರಾಣತ್ಯಾಗ ಮಾಡ್ಬೋದು. ಇಲ್ಲದಿದ್ದರೆ ದುಡ್ಡೇನೋ ಒಬ್ಬರ ಕೈ ಕೊಡೋದು, ಅದು ಮಗ ಆಗಿರ್ಬೋದು ಇನ್ಯಾರು ಆಗಿರ್ಬೋದು, ಕೊಡ್ತಾರೋ ಇಲ್ಲೋ ಅಂತ ದುಃಖದಿಂದ ಪ್ರಾಣತ್ಯಾಗ ಮಾಡಬೇಕಾಗ್ತದೆ. ಕೊಟ್ಟು ಮುಗಿಸಿಬಿಟ್ರೆ ಮಗ ಒಳ್ಳೆಯವನೇ ಇರಬಹುದು, ಇಲ್ಲ ಅಂದಿಲ್ಲ. ಒಳ್ಳೆತನಕ್ಕೂ ದಾನಕ್ಕೂ ಬಹಳ ವ್ಯತ್ಯಾಸ. ಮಗ ಒಳ್ಳೆಯವನೇ ಇರಬಹುದು, ತಂದೆ ತಾಯಿಗಳ ಬಗ್ಗೆ ತುಂಬಾ ಗೌರವ ಇರಬಹುದು, ಏನೇ ಇರಬಹುದು, ಆದರೆ ದಾನ ಧರ್ಮಾದಿಗಳಲ್ಲಿ ಜುಜುವಿಯಾಗಿದ್ರೆ, ದಾನ ಸರಿಯಾಗಿ ಕೊಡಬೇಕಾದಲ್ಲಿ ಇಷ್ಟ್ಯಾಕೆ ಕೊಡಬೇಕು ಅಷ್ಟು ಬೇಡ ಅಂತ ಕೊಡುವವನಾಗಿದ್ದರೆ ಇವರ ನೋವೇ ಇರುತ್ತೆ. ಒಂದು ಕಡೆ ಹಾಗೆ ಆಗಿತ್ತು, ಗೊತ್ತಿದ್ದವರೇ ಯಾರೋ ಹೋಗಿದ್ರು, ಹೆಣ್ಣು ಮಗಳು ಹೋಗಿದ್ದಾಳೆ, ಆಕೆ ಸಂತತಿ ಸಂತತಿ ಕೂತಿದೆ, ಎಲ್ಲರೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವರೆ, ಆಕೆ ಹೋಗಿದ್ದಾಳೆ, ಎಲ್ಲರೂ ಆಕೆ ಮೇಲೆ ಪ್ರೀತಿಯಿಂದ ಇರೋವರೆ, ಯಾರು ಪ್ರೀತಿ ಕಡಿಮೆ ಇಲ್ಲ, ಆದರೆ ಯಾರಿಗೂ ಈ ದಾನ ಧರ್ಮಗಳಲ್ಲಿ ಶ್ರದ್ಧೆ ಇಲ್ಲ. ಎಲ್ಲರೂ ಸೇರಿದ್ರು, ದೊಡ್ಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದರು, ದಾನ ಹೇಗೆ ಕೊಡಬೇಕು ಅಂತ ಚರ್ಚೆ ಮಾಡಿದರು. ಕೊನೆಗೆ ಬೆಳ್ಳಿ ಕೊಡಬೇಕಾ ತಾಮ್ರದ್ದು ಕೊಡಬೇಕಾ ಹೇಗೆ ಕೊಡಬೇಕು ಅಂತ ನೋಡಿ ಸ್ಟೀಲ್ ಕೊಟ್ಟರೆ ಬಹಳ ಉತ್ತಮ ಅಂತ ನಿರ್ಣಯ ಮಾಡಿ ಎಲ್ಲ ಸ್ಟೀಲ್ ಪಾತ್ರೆ ತಂದು ಕೊಟ್ಬಿಟ್ರು. ಅಲ್ಲಿ ನಿರ್ಣಯ ಹೇಗಾಯಿತು ಅಂದರೆ, ಕೊಟ್ಟದ್ದನ್ನು ನಮ್ಮವ್ರಿಗೆ ತಲುಪುತ್ತೋ ಇಲ್ಲೋ ಗೊತ್ತಿಲ್ಲ, ಇವರಂತೂ ಏನೋ ಹೇಳ್ತಾ ಇದ್ದಾರೆ. ಆ ಕೊಟ್ಟದ್ದಲ್ಲಿ ಈ ಬ್ರಾಹ್ಮಣರು ಹೊತ್ಕೊಂಡು ಹೋಗ್ತಾರೆ, ಇದೇ ಶಬ್ದ ಹಾಕಿದವರು, ಈ ಬ್ರಾಹ್ಮಣರು ಹೊತ್ಕೊಂಡು ಹೋಗ್ತಾರೆ. ಸತ್ತವರಿಗೆ ಪಾತ್ರೆ ಹೋಗುತ್ತಾ? ಹೋಗಲ್ಲ, ಸುಮ್ಮನೆ ಇವ್ರಿಗೋಸ್ಕರ ಏನೋ ಮಾಡ್ಕೊಂಡಿದ್ದಾರೆ. ಇರಲೇ, ನಾವು ಟೋಕನ್ ಆಫ್ ಗ್ರಾಟಿಟ್ಯೂಡ್ ಪಿಂಡ ಪ್ರದಾನ ಮಾಡಬೇಕು, ನಮ್ಮ ಕರ್ತವ್ಯ ನಾವು ಮುಗಿಸೋಣ, ಅಷ್ಟೇ ತಾತ್ಪರ್ಯ ಅಷ್ಟೇ ಅಂತ ಈಗ ನಿರ್ಣಯ. ಎಲ್ಲ ಬುದ್ಧಿವಂತರೆ, ದೊಡ್ಡ ದೊಡ್ಡ ಪುಸ್ತಕಗಳು ಓದ್ಕೊಂಡು ಬಂದವರೆ, ಹೌದ್ ತಾನೆ. ಕೊನೆಗೆ ಆಕೆಗೆ ಲಕ್ಷಾಂತರ ರೂಪಾಯಿ ತನ್ನ ಆಸ್ತಿ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟರು, ಅವ್ರು ಕೊಟ್ಟದ್ದು ಇದು, ಹೌದ್ ತಾನೆ. ಆದ ಕಾರಣ ನಾವಿದ್ದ ಕಾಲಕ್ಕೆ ಎಲ್ಲ ದಾನಗಳು ಕೊಟ್ಟು ಮುಗಿಸಿಬಿಡಬೇಕು, ಪ್ರಶಾಂತ ಇರೋಣ. ಮಕ್ಕಳು ಒಳ್ಳೆಯವರು, ಕೊಡಲಿ, ಬಹಳ ಒಳ್ಳೆ. ನಮ್ಮ ತೃಪ್ತಿಗಾಗಿ ನಾವು ಕೊಟ್ಟುಬಿಟ್ರೆ ಪ್ರಾಣತ್ಯಾಗ ಮಾಡುವ ಕಾಲಕ್ಕೆ ನಮಗೆ ದುಃಖ ಇರಲ್ಲ, ಸಂತೋಷವಾಗಿ ಹೊರಟೋಗೋದು. ಜ್ಞಾನ ಪಡ್ಕೊಂಡು ಇದ್ದಷ್ಟು ಕಾಲ ಚೂರು ಜ್ಞಾನ ಪಡೆದು ಅನುಸಂಧಾನ ಮಾಡಿ ಭಗವಂತನ ಚಿಂತನೆ ಮಾಡಿ ಏನೋ ಕೊಡಬೇಕಾದ ದಾನಗಳು ಕೊಟ್ಟುಬಿಟ್ಟು ಪ್ರಶಾಂತ ಪ್ರಾಣತ್ಯಾಗ ಮಾಡಿದರೆ ಸಂತೋಷ ಹಾಗಿರ್ಬೋದು. ಏನೋ ಮಾಡಿದವರು ಅವ್ರ ಉದ್ಧಾರಕ್ಕೆ ಮಾಡ್ಬೋದು, ಮಾಡಿದರೆ ಚೂರು ನಮಗೆ ಬಂದೇ ಬರುತ್ತೆ. ಈ ರೀತಿಯಾಗಿರತಕ್ಕಂಥ ಒಂದು ವಿಶೇಷವನ್ನು ಹೇಳ್ತಾ ಆವಾಗ ಆ ರಾಜ ಅದನ್ನು ಕೇಳಿ ತನ್ನ ರಾಜ್ಯಕ್ಕೆ ಹೋಗಿ ಅದೇ ಪ್ರಕಾರ ನಾರಾಯಣ ಬಲಿಯನ್ನು ಮಾಡಿ ಈ ಪ್ರೇತ ಕಾರ್ಯವನ್ನೆಲ್ಲ ಮಾಡಿದ್ದಕ್ಕೆ ದೊಡ್ಡ ಯಜ್ಞವಿದು. ಇದರ ಕುರಿತು ಮಾತಾಡೋದಾಗಲಿ ತಿಳಿಯೋದಾಗಲಿ ಮಾಡೋದಾಗಲಿ ಬಹಳ ಪುಣ್ಯಕರ, ಭಗವಂತನಿಗೆ ಪ್ರೀತಿಕರ. ಬಹಳ ಜನಕ್ಕೆ ತಪ್ಪು ಕಲ್ಪನೆ ಕೂತಿದೆ. ಏನದು ಅಂದರೆ, ಈ 10 ದಿನಗಳ ಕಾರ್ಯ ಏನಿದೆ ಅದು ತುಂಬ ಅಪವಿತ್ರವಾದ ಕಾರ್ಯ. ಈ ವಿಶೇಷವಾಗಿರತಕ್ಕಂಥ ಮದುವೆ ಮುಂಜಿ ಮೊದಲಾದವೆಲ್ಲ ಏನಿದೆ ಅದೇ ಒಳ್ಳೆ ಕಾರ್ಯ ಅಂತ ತಪ್ಪು ಕಲ್ಪನೆ ಕೂತಿದೆ. ಸರಿಯಲ್ಲ, ಸರಿಯಾದ್ದಲ್ಲ. ಯಾಕೆ ಅಂದರೆ ಅಶುಭ ಕಾರ್ಯ ಶುಭ ಕಾರ್ಯಗಳ ವಿಂಗಡಣೆ ಹೀಗೆ. ದೇವರ ನೆನಪಿಲ್ಲದ ಕಾರ್ಯ ಅಶುಭ ಕಾರ್ಯ, ದೇವರ ನೆನಪಿರುವಂಥ ಕಾರ್ಯ ಶುಭ ಕಾರ್ಯ. ಇಲ್ಲಿ ನಡೆಯೋದೆಲ್ಲ 10 ದಿನಗಳ ಕಾಲ ಯಮಧರ್ಮರಾದರೆ ಮೊದಲಾದ ಮಹಾನುಭಾವರನ್ನು ಕರೆದು ಪೂಜಾ ಮಾಡೋದಾಗ್ತಾ ಇರುತ್ತೆ. ಮೈಲಿಗೆ ಯಾಕೆ ಆ ಶರೀರ ಸ್ಪರ್ಶದಿಂದಾಗಿ, ಪ್ರಾಣ ಹೋದ ಮೇಲೆ ಆ ಶರೀರದಿಂದಾಗಿ ಮೈಲಿಗೆ ಬಂದಿರುತ್ತೆ, ದೇವತೆಗಳ ಪೂಜೆ ಆಗಿರುತ್ತೆ. ಆದ ಕಾರಣ ಅದು ಅಶುಭ ಕಾರ್ಯ ಅಲ್ಲ, ದೊಡ್ಡ ಯಜ್ಞ ಅದು. ಹೇಳ್ತಾರೆ ಅಂತ್ಯಷ್ಟಿ ಅಂತಲೇ ಅದಕ್ಕೆ ಹೆಸರು, ಕೊನೆ ಕಾಲದಲ್ಲಿ ಮಾಡುವ ಯಜ್ಞ ಅಂತಲೇ ಹೆಸರದು. ಕೊನೆಗೆ ಹೇಳ್ತಾ ಇದ್ದಾರೆ ಆತುರ ಕಾಲದ ದಾನಗಳು ಯಾವುದು. ಆತುರ ಕಾಲ ಅಂದರೆ ಪ್ರಾಣ ಹೋಗುವ ಕಾಲ, ಆ ಕಾಲದಲ್ಲಿ ದಾನ ಕೊಡಬೇಕು. ಅಲ್ಲ, ಆಗ ಸಮಯದಲ್ಲಿ ಟೆನ್ಷನ್ ಇರುತ್ತೆ, ಮಕ್ಕಳಿಗಾಗಲಿ ಅವರಿಗಾಗಲಿ ಹೇಗೆ ಗೊತ್ತಾಗುತ್ತೆ? ಹೇಳ್ತಾ ಇದ್ದಾರೆ
ಆತುರಕಾಲದಾನ ಮೊದಲೇ ಕೊಟ್ಟುಕೊಂಡಿರ್ಬೇಕು. ಆವಾಗ ದೇವರು ಬುದ್ಧಿ ಕೊಟ್ಟ ಕೊಟ್ರ ಉತ್ತಮ, ಇಲ್ಲ ಮೊದಲೇ ಕೊಟ್ಟಿರ್ತೇವೆ ಆದ್ದರಿಂದ ಅಲ್ಲಿ ಕೌಂಟ್ ಆಗ್ಬಿಡುತ್ತೆ. ಆಮುಷ್ಮಿಕೀಂ ಕ್ರಿಯಾಂ ಸರ್ವಾಂ ಬದ ಸುಕೃತಿ ನಾಂ ಮಮ ಕರ್ತವ್ಯಾಸ ಯಥಾ ಪುತ್ರೈ ತಥಾ ಚ ಕಥೆಯ ಪ್ರಭೋ. ಈ ಆಮುಷ್ಮಿಕಿ ಕ್ರಿಯ ಹೋದಾಗ ಅಂದರೆ ಹೋಗಲಿಕ್ಕೆ ಮೊದಲು ಮಾಡಬೇಕಾದ ಕ್ರಿಯ, ಹೋಗುವಾಗ ಮಾಡಬೇಕು ಕ್ರಿಯ. ಹೇಳ್ತಾರೆ ಪುಣ್ಯವಂತರು ಧಾರ್ಮಿಕಾರ್ಹಂ ಅಂತ ಹೇಳ್ತಾರೆ, ಪುಣ್ಯವಂತರಾದವರು ಮಾಡಬೇಕಾಗಿದೆ. ಪುಣ್ಯವಂತರಾದವರು ವೃದ್ಧಾಪ್ಯದಲ್ಲಿ ಶರೀರ ವ್ಯಾಧಿಯಿಂದ ಕೂಡಿದ್ದನ್ನು ನೋಡುತ್ತಾರೆ, ಅಂದರೆ ಅದು ಬಿಡಲ್ಲ ಅಂಥ ವ್ಯಾಧಿ ಇರುತ್ತೆ. ಜಾತಕ ಪ್ರಕಾರ ಗ್ರಹಗಳೆಲ್ಲ ಪ್ರತಿಕೂಲವಾಗಿರುತ್ತೆ. ನಂತರ ಇನ್ನೊಂದು ಹೇಳ್ತಾ ಇದ್ದಾರೆ, ಪ್ರಾಣಘೋಷಶ್ಚ ಅಶ್ರುತಿ ಪ್ರತಿಕೂಲಾನ್ ಗ್ರಹಂಶ್ಚೈವ ಪ್ರಾಣಘೋಷಶ್ಚ ಅಶ್ರುತಿ. ಪ್ರಾಣಘೋಷ ಅಂದ್ರೆ ಏನದು? ನಾವು ನಿತ್ಯವೂ ಈ ಎರಡು ಹೆಬ್ಬೆರಳನ್ನು ಈ ಎರಡೂ ಕಿವಿಗಳಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಸ್ವಲ್ಪ ಹೊತ್ತಿದ್ದರೆ ಒಳಗೆ ಶಬ್ದ ಕೇಳುತ್ತೆ. ಹೇ ಎಂಥ ಶಬ್ದ ಅಂದರೆ ಷೋಡಶೀಲ್ ಹೇಳ್ತಾರೆ, ಸಮುದ್ರ ನದಿ ಜ್ವಾಲಾ ಶಬ್ದ ಬರ್ತದೆ. ಕೆಲವರಿಗೆ ಸಮುದ್ರದ ಘೋಷದಂತೆ ಕೇಳುತ್ತೆ, ಕೆಲವರಿಗೆ ನದಿ ಶಬ್ದದಂತೆ ಕೇಳುತ್ತೆ, ಕೆಲವರಿಗೆ ಅಗ್ನಿ ಉರದಂತೆ ಕೇಳುತ್ತೆ. ಆ ರೀತಿಯಾಗಿ ಈ ವಿಶೇಷವಾಗಿರ್ತಕ್ಕಂಥ ಶಬ್ದ ಕೇಳಿದ್ರೆ ಅಡ್ಡಿ ಇಲ್ಲ, ಇನ್ನ ಜೀವನ ಇದೆ ಅಂತ ಅರ್ಥ. ಯಾವಾಗಾದರೆ ಪ್ರಾಣಘೋಷ ಕೇಳಿಸಿಲ್ಲ ಅವರಿಗೆ ಬೇಗ ಪ್ರಾಣತ್ಯಾಗವಿದೆ ಅಂತ ನಿರ್ಣಯ ಮಾಡಿ ಹೇಳ್ತಾ ಬರ್ತಾ ಇದ್ದ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಸೂರ್ಯನ ದರ್ಶನ ಮಾಡಿದಾಗ ಸೂರ್ಯನಲ್ಲಿ ತೂತು ಬಿದ್ದಂತೆ ಕಾಣೋದು, ತನ್ನ ನೆರಳು ತನ್ನ ನೆರಳಿನ ತಲೆಯೇ ಕಾಣದೇ ಇರೋದು, ಕನ್ನಡಿಯಲ್ಲಿ ಪ್ರತಿಬಿಂಬದ ತಲೆಯೇ ಕಾಣದಿರೋದು. ಹಾಗೆ ವಿಶೇಷವಾಗಿ ಈ ಕಾಗೆಗಳು ಮೊದಲಾದ್ದು ಮನೆಯಲ್ಲಿ ಪ್ರವೇಶ ಮಾಡುವುದು, ಇವೆಲ್ಲ ಅಪಮೃತ್ಯು ಸೂಚಕ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ದೀಪಗಳನ್ನು ಶಾಂತ ಮಾಡಿದಾಗ, ಶಾಂತ ಆದಾಗ ವಾಸನೆ ಬರುತ್ತೆ. ಆ ವಾಸನೆ ತನಗೆ ಬರದೆ ಹೋದರೆ, ಅಂದರೆ ಮೂಗಿನ ತೊಂದರೆ ಆಗಿರಬಾರದು, ಸಾಮಾನ್ಯ ಮೂಗೆಲ್ಲ ಚೆನ್ನಾಗಿದ್ದುಕೊಂಡು ಆ ವಾಸನೆ ಬಾರದಿದ್ದರೆ. ನಂತರ ಪ್ರತಿಬಿಂಬದಲ್ಲಿ ಕನ್ನಡಿಯಲ್ಲಿ ಮೂಗಿನ ತುದಿ, ನಾಲಿಗೆ ತುದಿ, ನಂತರ ಹುಬ್ಬುಗಳ ಮಧ್ಯಭಾಗ ಕಾಣಿಸದೇ ಹೋದರೆ ವಿಶೇಷವಾಗಿ ಮರಣ ಸನ್ನಿಹಿತ. ಇನ್ನು ಸ್ವಪ್ನದಲ್ಲಿ ದಿಗಂಬರರಾಗಿ ಎಣ್ಣೆ ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವುದಲ್ಲ, ಅದು ಮರಣ ಸೂಚಕ. ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ. ಕಪ್ಪಾದ ವ್ಯಕ್ತಿಗಳು, ನಗ್ನರಾದವರು, ಭಯಂಕರ ಪುರುಷರು, ಕಪ್ಪಾದ ಹಲ್ಲಿರತಕ್ಕಂಥವರು, ಅವರು ಕಂಡರೆ ಮರಣ ಸೂಚಕ. ತಲೆಬಿರಿ ಹಾಕ್ಕೊಂಡಿರ್ತಕ್ಕಂಥ ಹೆಂಗಸರು ನರ್ತನ ಮಾಡುತ್ತಾ ತನ್ನ ಸೆಳೆದಂತೆ ಕಂಡರೆ ಮೃತ್ಯು ಸನ್ನಿಹಿತ. ಹಾಗೆ ರಥಗಳು, ಆ ರಥಕ್ಕೆ ಅಶ್ವಗಳಲ್ಲದೆ ಕತ್ತೆ, ನಾಯಿ, ಕೋತಿ, ಹಂದಿ ಇವುಗಳನ್ನು ಕಟ್ಟಿ ಆ ರಥದಲ್ಲಿ ತಾನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಆಗದಂತೆ ವಿಶೇಷವಾಗಿ ಹೋದಂತೆ ಆದರೆ, ಖರೋಷ್ಟ್ರ ಮಾಹಿಷಿ ಮಾಹಿಷ ರಥಂ ಏಕಾಕಿ ಯಃ ಪ್ರರೋಹತಿ ತತ್ರ ಸತು ಸತು ಬುದ್ಧಿಯೇತ ಮೃತ್ಯು ಶೀಘ್ರಂ ಭವಿಷ್ಯತಿ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ದುಸ್ವಪ್ನಗಳು ನಾಶ ಆಗಲಿಕ್ಕೆ, ಅದರ ಪ್ರಭಾವ ನಾಶ ಆಗಲಿಕ್ಕೆ ವಿಷ್ಣು ಸಹಸ್ರನಾಮ ಗಜೇಂದ್ರ ಮೋಕ್ಷಾದಿಗಳ ಪಾರಾಯಣ ಮಾಡಬೇಕು ಅಂದರು. ಆದರೆ ತನಗೆ ಮೃತ್ಯು ಬರ್ತಾ ಇದೆ ಅಂತ ಚೆನ್ನಾಗಿ ಗೊತ್ತಾದ ಮೇಲೆ ತನಗಿನ್ನ ಪ್ರಾಣತ್ಯಾಗ ಆಗುತ್ತೆ ಎಂಬ ಕಾಲ ಸನ್ನಿಹಿತ ಆದರೆ, ಆವಾಗ ತಾನು ಸ್ನಾನ ಮಾಡಿ ಯದಾ ಸ್ಯಾದ ಅತುರಃ ಕಾಲ ತದಾ ಸ್ನಾನಂ ಸಮಾರಭೇತ್, ಅವಾಗ ಸ್ನಾನ ಮಾಡಬೇಕು, ಸಾಲಗ್ರಾಮದ ಪೂಜಾ ಮಾಡಿಸಿ ನೈವೇದ್ಯಾದಿಗಳು ಮಾಡಿಸಿ ಬ್ರಾಹ್ಮಣ ಭೋಜನ ಮಾಡಿಸಬೇಕು. ನಂತರ ಬ್ರಾಹ್ಮಣರಿಗೆ ವಿಶೇಷವಾಗಿ ದಕ್ಷಿಣೆಯನ್ನು ಕೊಟ್ಟು ಅಷ್ಟಾಕ್ಷರ ಮಂತ್ರ, ದ್ವಾದಶಾಕ್ಷರ ಮಂತ್ರ. ನಂತರ ದೇವರ ನಾಮಸ್ಮರಣೆ ಮಾಡಿ ಜಪ ಮಾಡಬೇಕು, ದೇವರ ನಾಮಸ್ಮರಣೆ ಮಾಡಬೇಕು. ಇದಕ್ಕೆ ಹೇಳ್ತಾ ಹರೇರ್ ನಾಮ ಹರೇತ್ ಪಾಪಂ ನೃಣಾಂ ಶ್ರವಣಗೋಚರಂ. ಈ ಭಗವಂತನ ಶ್ರೀಹರಿಯ ನಾಮ ಕಿವಿಯಲ್ಲಿ ಬಿದ್ದರೆ ಅವರ ಪಾಪವೆಲ್ಲ ಹೋಗಿಬಿಡುತ್ತೆ. ರೋಗಿಣೋಂತಿಕ ಮಾಸಾಧ್ಯ ರೋಚನೀಯಂ ನ ಬಾಂಧವೈಹಿ ಸ್ಮರಣೀಯಂ ಪವಿತ್ರಂ ಮೇ ನಾಮ ಧ್ಯೇಯಂ ಮುಹುರ್ಮುಹು. ರೋಗಿಯ ಹತ್ತಿರ ಅಂದರೆ ಕೊನೆಯ ಪ್ರಾಣತ್ಯಾಗ ಮಾಡತಕ್ಕಂಥವರ ಹತ್ರ ಬಂಧುಗಳೆಲ್ಲ ಬಂದು ಅಳಬಾರದು, ದೇವರ ನಾಮಸ್ಮರಣೆ ಮಾಡಬೇಕು. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ 10 ನಾಮಗಳನ್ನು ಹೇಳಬೇಕು. ಯಾರಾದರೆ ಆ ಕಾಲಕ್ಕೆ ದೇವರ ನಾಮಗಳನ್ನು ಹೇಳುತ್ತಾರೋ, ಸಮೀಪೇ ರೋಗಿಣೋ ಬ್ರೂಯುಹು ಬಾಂಧವಸ್ಥೆ ಪ್ರಕೀರ್ತಿತಾಹ, ಅವರನ್ನೇ ಬಂಧುಗಳು ಅಂತ ಹೇಳುತ್ತಾರೆ. ಕೃಷ್ಣೇತಿ ಮಂಗಳಂ ನಾಮ ಯಸ್ಯ ವಾಚಿ ಪ್ರವರ್ತತೆ ತಸ್ಯ ಭಸ್ಮೀಭವಂತ್ಯಾಶು ಮಹಾಪಾತಕ ಕೋಟಯಃ ಅಂತ. ದೇವರ ನಾಮ ಕೃಷ್ಣ 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 ಅಂತ ಯಾರ ಬಾಯಲ್ಲಿ ಬರ್ತಾ ಇರುತ್ತೋ ಕೋಟಿ ಕೋಟಿ ಪಾಪಗಳು ನಾಶ ಆಗಿಬಿಡುತ್ತೆ ಅವರಿಗೆ. ಅಜಾಮಿರಳ ತನ್ನ ಮಗನನ್ನೇ ಕೊನೆಯಲ್ಲಿ ಕರೀಲಿಕ್ಕೆ ಹೋಗಿದ್ದು ನಾರಾಯಣ ಅಂತ. ದೇವರ ನಾಮ ದೇವರ ನೆನಪಾಗಿ ವಿಶೇಷವಾಗಿ ಅವರು ಸದ್ಗತಿ ಹೊಂದಿದರು. ಭಗವಂತನನ್ನೇ ವಿಶೇಷವಾಗಿ ಚಿಂತನೆ ಮಾಡಿದರೆ ಯಾಕಾಗಲ್ಲ. ಹರಿದು ಹರದ ಹರ ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ಭಗವಂತ ದುಷ್ಟವಾದ ಮನಸ್ಸಿದ್ದವರು ಕೂಡ ಯಾರಾದರೂ ಹರಿ ಅಂತ ಸ್ಮರಣೆ ಮಾಡಿದರೆ ಅವರನ್ನು ಪಾಪಗಳನ್ನು ದೇವರು ಕಳೆದು ಬಿಡುತ್ತಾರೆ. ಯಾಕೆ ಅಂದರೆ ಗೊತ್ತಿಲ್ಲದೆ ಮುಟ್ಟಿದರೂ ಕೆಂಡ ಸುಟ್ಟೆ ಸುಡುತ್ತಲ್ವ, ಅದಕ್ಕೆ ಹೇಳ್ತಾರೆ ದೇವರ ನಾಮಸ್ಮರಣೆ ಮಾಡಿದರೆ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ಪಾಪಿಗಳಿಗೆ ಮಾಡಲಿಕ್ಕೂ ಆಗಲ್ಲ. ಹರೇರ ನಾಮ್ನಶ್ಚ ಯಾ ಶಕ್ತಿ ಪಾಪ ನಿರ್ಹರಣೆ ದ್ವಿಜ ತಾವತ್ ಕರ್ತು ಸಮರ್ಥೋ ನ ಪಾತಕಿಂ ಪಾತಕಿ ಜನಃ. ಇನ್ನ ವಿಶೇಷವಾಗಿ ಕಿಂಕರರಿಗೆ ಯಮಧರ್ಮರಾಜರು ಹೇಳಿದ ಮಾತುಗಳು ಹೇಳ್ತಾ ಇದ್ದಾರೆ. ಕಿಂಕರೇಭ್ಯೋ ಯಮಪ್ರಾಹ ಆನಯಧ್ವಂ ನಾಸ್ತಿಕಂ ಜನಂ ನೈವಾನಯತ ಭೋ ದೂತಾ ಹರಿನಾಮ ಸ್ಮರಂದರಂ. ಯಾರಾದರೆ ನಾಸ್ತಿಕರಾಗಿರ್ತಾರೆ ಅವ್ರನ್ನ ಕರ್ಕೊಂಡು ಬನ್ನಿ, ದೇವರ ನಾಮಸ್ಮರಣೆ ಮಾಡತಕ್ಕಂಥವ್ರನ್ನ ಕರ್ಕೊಂಡು ಬರಬೇಡಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೇ ಅಂತ. ಆ ಭಗವಂತನನ್ನು ಯಾರು ಚಿಂತನೆ ಮಾಡುತ್ತಾರೋ, ಕಮರನಯನ ವಾಸುದೇವ ವಿಷ್ಣು ಧರಣಿಧರ ಅಚ್ಯುತ ಶಂಖಚಕ್ರಪಾಣೆ ಭವಶರಣಂ ಇತಿ ಈರಯಂತಿಯೇ ವೈ ತಜಭಟತ ದೂರ ತರೇನ ತಾನ ಪಾಪಾನ್. ಏ ಸ್ವಾಮಿ ನೀನೇನೇನು ಗತಿಯಪ್ಪ ಅಂತ ಯಾರು ಚಿಂತನೆ ಮಾಡ್ತಿರ್ತಾರೋ ಅವರನ್ನು ದೂರದಲ್ಲೇ ಬಿಟ್ಟು ಬನ್ನಿ, ನೀವು ಹೋಗಬೇಡಿ. ಹಾಗೆ ನಾವು ಯಾರನ್ನು ಕರ್ಕೊಂಡು ಬರಬೇಕು ಅಂತ ಅವರು ಕೇಳಿದರೆ, ತಾನು ಆನಯುದ್ಧ ಮಸದೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಚಸ್ರಂ ನಿಷ್ಕಿಂಚನೈಹಿ ಪರಮಹಂಸ ಕುಲೈಶ್ರೀ ಪುಲೈಕಿ ರಸಜ್ಞೈಹಿ ಜುಷ್ಟಾತ್ ಗೃಹೇ ನಿರೇವರ್ತ್ಮನಿ ಬದ್ಧತೃಷ್ಣಾನ್. ಯಾರಾದರೆ ಪರಮಹಂಸರೆಲ್ಲರೂ ಕೂಡ ಸೇವಾ ಮಾಡತಕ್ಕಂಥ ಭಗವಂತನ ಪಾದವನ್ನು ಬಿಟ್ಟು ಸಂಸಾರದಲ್ಲೇ ಬಿದ್ದು ಉರುಳಾಡುತ್ತಾ ಇರ್ತಾರೋ ಅವರನ್ನು ಕರ್ಕೊಂಬನ್ನಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಅಚ್ಚರ ಏಕದಾಪಿ ತಾನಾನಯದ್ಧು ಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಒಂದು ಸಲ ದೇವರ ನಾಮಸ್ಮರಣೆ ಮಾಡಲ್ಲವೋ, ಯಾರ ಮನಸ್ಸು ದೇವರ ಸ್ಮರಣೆಯೇ ಮಾಡಲ್ಲವೋ, ಕೃಷ್ಣನಿಗೆ ತಲೆ ಬಾಗೋದೇ ಇಲ್ಲವೋ ಅವನ್ನ ಬೇಗ ಕರ್ಕೊಂಡು ಬನ್ನಿ. ದೇವರ ಪೂಜಾದಿಗಳು ಮಾಡದೇ ಇರತಕ್ಕಂಥವರನ್ನ ಕರ್ಕೊಂಡು ಬನ್ನಿ. ಇನ್ನು ಹೇಳ್ತಾ ಇದ್ದಾರೆ, ಅಸ್ಮಾತ್ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಲ ಮಂಹಸಾಂ ಮಹತಾಮಪಿ ಪಕ್ಷೀಂದ್ರ ವಿದ್ಧಿ ಏಕಾಂತಿಕ ನಿಷ್ಕೃತಿ. ಮತ್ತು ಪ್ರಶ್ನೆ, ತುಂಬ ತುಂಬ ದೊಡ್ಡ ಪಾಪಗಳು ಮಾಡಿರ್ತಾರೆ ಅಂಥವರಿಗೆ ಹೇಗೆ ಅವರಿಗೆ ಪ್ರಾಯಶ್ಚಿತ್ತ? ದೊಡ್ಡ ದೊಡ್ಡ ಪಾಪಿಗಳು ಏನೇ ಇರಲಿ ಪಾಪಗಳು, ಅದಕ್ಕೆಲ್ಲ ದೇವರ ನಾಮಸ್ಮರಣೆ ಏನಿದೆ ಅದೇ ದೊಡ್ಡ ಪ್ರಾಯಶ್ಚಿತ್ತ. ಆದರೆ ಆ ನಾಮಸ್ಮರಣೆ ಮಾಡುವಾಗ ದೇವರ ನೆನಪು ಬಂದಿರಬೇಕು. ಒಂದು ವೇಳೆ ದೇವರನ್ನೇ ನೆನೆಯದೆ ಪ್ರಾಯಶ್ಚಿತ್ತಗಳೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಪ್ರಾಯಶ್ಚಿತ್ತಾನಿ ಚಿರಣಾನಿ ನಾರಾಯಣ ಪರಾಂಗ್ಮುಖಂ ನ ನಿಷ್ಪುನಂತಿ ದುರ್ಬುದ್ಧಿಂ ಸುರಾ ಕುಂಭಮಿವ ಅಪಗಾಹ. ದೇವರ ನಾಮಸ್ಮರಣೆಯೇ, ದೇವರನ್ನ ನೆನೆಯದೇ ಮಾಡತಕ್ಕಂಥ ಏನು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಯಶ್ಚಿತ್ತ ಕರ್ಮಗಳೇನಿವೆ ಅವೆಲ್ಲವೂ ಕೂಡ ಮದ್ಯಭಾಂಡವನ್ನು ಹೆಂಡವನ್ನು ಗಡಿಗೆಯಲ್ಲಿ ಹಾಕಿ ಅದನ್ನು ಗಂಗಾದಲ್ಲಿ ಮುಳುಗಿಸಿದರೆ ಅದು ಪವಿತ್ರ ಹೇಗಾಗುತ್ತೆ? ಹಾಗಾಗಲ್ಲ. ಕೃಷ್ಣನಾಂನ ನನರನಕ ನರಕಂ ಪಶ್ಯಂತಿ ಗದಗಿಲ್ಬಿಷಾಹ ಯಮಂಚ ತದ್ಭಟಾಂಶ್ಚೈವ ಸ್ವಪ್ನೇಪಿ ನ ಕದಾಚ. ಕೃಷ್ಣನಾಮ ಸ್ಮರಣೆಯಿಂದ ನರಕಕ್ಕೂ ಹೋಗಲ್ಲ, ಯಮಧರ್ಮರಾಜನನ್ನಾಗಲಿ ಅವರ ಭಟರನ್ನಾಗಲಿ ಸ್ವಪ್ನದಲ್ಲೂ ಕಾಣಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಕೊನೆಯ ಕಾಲದಲ್ಲಿ ಅತಸ್ಮರೇತ್ ಮಹಾವಿಷ್ಣುರ್ ನಾಮ ಪಾಪೌಘ ನಾಶನಂ ಗೀತಾ ಸಹಸ್ರನಾಮಾನಿ ಪಠೇದ್ವಾ ಶೃಣಯಾದಪಿ. ಆದ್ದರಿಂದ ದೇವರ ನಾಮಸ್ಮರಣೆ ಮಾಡಬೇಕು, ಗೀತಾ ಸಹಸ್ರನಾಮ ಅದನ್ನು ಪಾರಾಯಣ ತಾವು ಮಾಡಬೇಕು ಅಥವಾ ಕೇಳಬೇಕು. ಮರಣಕಾಲದಲ್ಲಿ ಮುಕ್ತಿ ಬರಲಿಕ್ಕೆ ಏನೇನು ಬೇಕು ಹೇಳ್ತಾ ಇದ್ದಾರೆ. ಏಕಾದಶಿ ವ್ರತಂ ಗೀತಾ ಗಂಗಾಂಬು ತುಳಸೀದಲಂ ವಿಷ್ಣು ಪಾದಾಂಬು ನಾಮಾನಿ ಮರಣೇ ಮುಕ್ತಿದಾನಿ ಚ. ಏಕಾದಶಿ ವ್ರತದಿಂದ ಹೋಗೋದು, ಗೀತಾ ಕೇಳತಾ ಹೋಗೋದು, ಗಂಗೆಯ ಜಲವನ್ನು ಬಾಯಲ್ಲಿ ಹಾಕ್ಕೊಳ್ಳೋದು, ತುಳಸಿ ದಳವನ್ನು ಬಾಯಲ್ಲಿ ಇಟ್ಕೊಂಡು ಹೋಗೋದು, ನಂತರ ದೇವರ ಪಾದೋದಕವನ್ನು ಬಾಯಲ್ಲಿ ಧಾರಣೆ ಮಾಡಿ ಹೋಗೋದು, ಇವೆಲ್ಲ ಮರಣಕಾಲದಲ್ಲಿ ಮುಕ್ತಿ ಕೊಡತಕ್ಕಂಥದ್ದು. ನಂತರ ಹೇಳ್ತಾ ತದ ಸಂಕಲ್ಪ ಯದನ್ನಂ ಸಕೃತಂ ಸಕಾಂಚನಂ ಸವತ್ಸಾ ಧೇನವೋ ದೇಯಾಹ ಶ್ರೋತ್ರಿಯಾಯ ದ್ವಿಜಾತೆಯೇ. ನಂತರ ವಿಶೇಷವಾಗಿ ಸಂಕಲ್ಪ ಮಾಡಿ ಬಂಗಾರ ಸಹಿತವಾಗಿ ಘೃತವನ್ನು, ಕರು ಸಹಿತವಾಗಿ ಧೇನುಗಳನ್ನು ದಾನ ಮಾಡಬೇಕಲ್ಲಿ. ಯಾವುದಿದು ಕೊನೆಯ ಕಾಲದಲ್ಲಿ. ಆ ಕೊನೆಯ ಕಾಲದಲ್ಲಿ ಸ್ವಲ್ಪ ಕೊಟ್ಟರೂ ಜಾಸ್ತಿ ಕೊಟ್ಟರು ಅಕ್ಷಯ ಆಗಿಬಿಡುತ್ತೆ. ಕೊನೆಗೆ ಮಗನಾದವ ಅವರ ತಂದೆ ತಾಯಿಗಳ ಕೈಯಿಂದ ತಾನು ವಿಶೇಷವಾದಂಥ ದಾನಗಳನ್ನು ಕೊಡಿಸಬೇಕು. ಅಷ್ಟದಾನಂ ಅಂತ ಹೇಳ್ತಾರೆ, ಎಂಟು ದಾನಗಳನ್ನು ಕೊಡಬೇಕು. ಯಾವುದು ಯಾವುದು ಅದರ ವಿಶೇಷಗಳೆಲ್ಲ ಹೇಳ್ತಾರೆ. ತಿಲಾ ಲೋಹಂ ಹಿರಣ್ಯಂ ಚ ಕಾರ್ಪಾಸೋ ಲವಣಂ ತಥಾ ಸಪ್ತಧಾನ್ಯಂ ಕ್ಷಿತಿರ್ಗಾಭ ಏಕೈಕಂ ಪಾವನಂ ಸ್ಮೃತಂ ಏತದಷ್ಟ ಮಹಾದಾನಂ ಮಹಾಪಾತಕ ನಾಶನಂ ಅಂತಕಾಲೇ ಪ್ರದಾತವ್ಯಂ ಶೃಣುತಸ್ವಜ ತತ್ಫಲಂ ಸತ್ಫಲಂ. ಎಳ್ಳು, ಕಬ್ಬಿಣ, ಬಂಗಾರ, ಹತ್ತಿ, ಉಪ್ಪು, ಏಳು ಧಾನ್ಯಗಳು, ಭೂಮಿ, ಆಕಳು, ಈ ಎಂಟನ್ನು ಹೋಗುವ ಕಾಲಕ್ಕೆ ಕೊಡಬೇಕು. ಇದು ಮಹಾಪಾಪನಾಶ ಮಾಡತಕ್ಕಂಥದ್ದು. ಅದರಲ್ಲಿ ದೇವರ ವರಾಹದೇವರ ಮೈಯಿಂದ ಹುಟ್ಟಿದ್ದು ಪವಿತ್ರವಾದ್ದು ಎಳ್ಳು. ತ್ರಿವಿಧಾಹ ತಿರಾಹ, ಕಪ್ಪು, ಬಿಳಿ, ಆದಮೇಲೆ ಕೆಂಪು ಅಂತ. ಇದರಿಂದ ವಿಶೇಷವಾಗಿ ಅಸುರ ದಾನವ ದೈತ್ಯರು ಯಾರ್ಯಾರು ಸಜ್ಜನರಿದ್ದಾರೋ ಅವರೆಲ್ಲರೂ ತೃಪ್ತರಾಗ್ತಾರೆ. ನಂತರ ತಿಲಾ ಕೃಷ್ಣಾಹ ತಿಲಾ ಶ್ವೇತಾ ತಥಾ ದಾನೇನ ಕಪಿಲಾಸ್ತಿಲಾಹ ಸಂಹರಂತಿ ತಿಥಾ ಪಾಪಂ ವಾಂಗ್ಮನ ಕಾಯಸಂಚಿತಂ. ಈ ಮೂರು ರೀತಿಯಾದ ಎಳ್ಳನ್ನು ದಾನ ಮಾಡುವುದರಿಂದ, ನಮ್ಮಲ್ಲಿ ಈ ಕಪ್ಪು ಎಳ್ಳು ಮಾತ್ರ ದಾನ ಮಾಡೋದಿದೆ, ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ರೀತಿಯಾದ ಎಳ್ಳನ್ನು ದಾನ ಮಾಡಬೇಕು. ಅದರಿಂದ ವಾಂಗ್ಮನೋ ಕಾಯಗಳಿಂದ ಮಾಡಿರ್ತಕ್ಕಂಥ ಎಲ್ಲ ಪಾಪವೂ ಹೋಗ್ಬಿಡುತ್ತೆ. ಇನ್ನು ಲೋಹದಾನ ಮಾಡಬೇಕು. ಲೋಹದಾನ ಯಾವುದು ಅಂತ ಹೇಳ್ತಾ ಇದ್ದಾರೆ, ಯಮಧರ್ಮರಾಜರ ಕೈಯಲ್ಲಿರತಕ್ಕಂಥ ಆಯುಧಗಳು, ಆ ಆಯುಧಾಭಿಮಾನಿ ದೇವತೆಗಳು ಅವರ ಪ್ರೀತ್ಯರ್ಥವಾಗಿ ಆಯುಧಗಳ ದಾನ. ಕೊಡಲಿ ಅಂದರೆ ಕುಠಾರೋ, ಮುಸಲೋ, ದಂಡ, ಖಡ್ಗಶ್ಚ ಛುರಿಕಾ ತಥಾ ಶಸ್ತ್ರಾಣಿ ಯಮಹಸ್ತೇ ಚ ನಿಗ್ರಹೇ ಪಾಪಕರ್ಮಣ. ಪಾಪಿಗಳನ್ನು ಶಿಕ್ಷೆ ಮಾಡತಕ್ಕಂಥ ಶಸ್ತ್ರಗಳನ್ನು ಯಮಧರ್ಮರಾಜರು ಹಿಡಿದಿರುತ್ತಾರೆ. ಆ ಶಸ್ತ್ರದಂತೆ ಇರುವ ಈ ಶಸ್ತ್ರಗಳನ್ನು ಕೊಡಬೇಕು. ಕೊಡಲಿ, ಒನಕೆ, ದೊಣ್ಣೆ, ಖಡ್ಗ, ಚೂರಿ, ಅದು ದಾನ ಕೊಡಬೇಕು. ಅದು ಯಾರು ಸಾಮಾನ್ಯವಾಗಿ ಮನೆಯಲ್ಲಿ ಬಡಿಸದಿದ್ರು ಮಠದಲ್ಲಿ ಬಡಿಸ್ಕೊಂಡ್ಬಿಡ್ತಾರೆ. ಈ ಲೋಹದಾನ ಕೊಡಬೇಕಾದ್ರೆ ಒಂದು ವಿಶೇಷ ಹೇಳ್ತಾರೆ, ಲೋಹದಾನಂ ಚ ದಾತವ್ಯಂ ಭೂಮಿಯುಕ್ತೇನ ಪಾಣಿನ, ಒಂದು ಕೈ ಭೂಮಿ ಮೇಲಿಟ್ಟು ಒಂದು ಕೈಯಿಂದ ಕೊಡಬೇಕಂತೆ. ನಂತರ ಯಮಾಯುಧಾರಾಂ ಸಂತುಷ್ಟಿ ದಾನಮೇತ ಉದಾಹೃತಂ. ಯಮಧರ್ಮರಾಜರ ಆಯುಧಗಳಿಗೂ ತೃಪ್ತಿ ಆಗುತ್ತೆ. ಆಯುಧಗಳು ಅಂದರೆ ಆಯುಧಾಭಿಮಾನಿ ದೇವತೆಗಳು. ಅದಕ್ಕೆ ಹೇಳ್ತಾ ಇದ್ದಾರೆ, ಊರಣಃ ಶ್ಯಾಮಶೂತ್ರಶ್ಚ ಶುಂಡಾಮರ್ಕೋಪ್ಯುದುಂಬರ ಶಿಶಂಬಲೋ ಮಹಾದೂತಃ ಲೋಹದಾನಾತ್ ಸುಖಪ್ರದಾಹ ಅಂತ. ಊರಣ, ಶ್ಯಾಮಸೂತ್ರ, ಶುಂಡಾಮರ್ಕ, ಉದುಂಬರ, ಶೇಷಂಬಲ ಅಂತ ಮಹಾದೂತರು, ಅವರು ಈ ಲೋಹದಾನದಿಂದ ವಿಶೇಷವಾಗಿ ಸುಖವನ್ನು ಕೊಡ್ತಾರೆ. ನನ್ನ ವಿಶೇಷವಾದ ಇನ್ನೊಂದು ದಾನ ಯಾವುದು ಅಂತ ಹೇಳ್ತಾ ಇದ್ದಾರೆ. ಯಾವುದರಿಂದ ಎಲ್ಲ ಬ್ರಹ್ಮಾದಿ ಸಕಲ ದೇವತೆಗಳು ತೃಪ್ತರಾಗ್ತಾರೋ, ಸ್ವರ್ಣದಾನ. ಆ ದಾನವನ್ನು ಕೊಡಬೇಕು. ನಂತರ ವಿಶೇಷವಾಗಿರತಕ್ಕಂಥದ್ದು ಭೂಮಿ ದಾನ. ನಂತರ ಹತ್ತಿ ದಾನ ಮಾಡಬೇಕು, ಉಪ್ಪನ್ನು ದಾನ ಮಾಡಬೇಕು, ಸಪ್ತ ಧಾನ್ಯಗಳನ್ನು ದಾನ ಮಾಡಬೇಕು. ನಂತರ ಭೂದಾನ, ಗೋದಾನ ಇವೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಗೋದಾನ ಹೋಗುವ ಕಾಲ ಕೊಟ್ಟರೆ ಅದು ವಿಶೇಷವಾಗಿರತಕ್ಕಂಥ ಲಕ್ಷ ಗೋದಾನ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳ್ತಾ. ಗೋದಾನ ಅಯೋಗ್ಯನಲ್ಲಿ ಕೊಟ್ಟರೆ ಕುಲನಾಶ ಮಾಡುತ್ತೆ, ಯೋಗ್ಯರಲ್ಲಿ ಕೊಟ್ಟರೆ ಕುಲವನ್ನು ಉದ್ಧಾರ ಮಾಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ತದನಂತರ ಮತ್ತು ಪ್ರಶ್ನೆಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಈ ಕೊನೆಯ ಕಾಲದಲ್ಲಿ ಮಾಡಬೇಕು, ಮಗನಾದವ ಮಾಡಬೇಕಾಗಿರತಕ್ಕಂಥ ಕರ್ಮಗಳೇನು, ಹೇಗೆ ಹೇಗೆ ಮಾಡಬೇಕು ಅಂತ ಆ ಪ್ರಶ್ನೆಗಳನ್ನು ಮಾಡಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಖಚಿತಂ ಭವತಾ ಸಮ್ಯಕ್ ದಾನ ಮಾತುರ ಕಾಲಿಕಂ ಮ್ರಿಯಮಾಣಸ್ಯ ಯತ್ಕೃತ್ಯಂ ತದಿದಾನೀಂ ವದ ಪ್ರಭೋ. ಮರಣ ಸಮೀಪಿಸ ಕಾಲದಲ್ಲಿ ಮಾಡಬೇಕಾದ ಕರ್ಮಗಳೇನು ಹೇಳಿ. ಅವಾಗ ಹೇಳ್ತಾ ಇದ್ದಾರೆ, ಯಾವ ವಿಧಾನದಿಂದ ಮೃತಿಯಾದರೆ ಅವರಿಗೆ ಸದ್ಗತಿಯಾಗುತ್ತೆ ಅಂಥ ವಿಧಾನವನ್ನು ಹೇಳ್ತೇನೆ ಅಂತ ಭಗವಂತನೇ ಹೇಳಿದ್ದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 11 ಕಾಲಕ್ಕೆ ಸೇರೋಣ.